ಹೇಳಿ. ಎಷ್ಟೋ ಜನ ಈಗ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದೀವಿ, ನಾಲ್ಕನೇ ವರ್ಕ್ಶಾಪ್.
ಇದರದ್ದು ಎಫೆಕ್ಟ್ ಏನಾಗ್ತಾ ಇದೆ, ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಫೀಡ್ಬ್ಯಾಕ್ ಸೆಷನ್ ಆಮೇಲೆ ನಾವು ತಗೋತಾರೆ. ಅದಕ್ಕೆ ಮುಂಚೆ ನಮ್ಮ ಜೊತೆ ಒಬ್ರು ಲತಾ ಪ್ರಭಾಕರ್ ಅಂತ ಒಬ್ರು ಇದ್ದಾರೆ, ಅವರು ಜಿಯಿನಲ್ಲಿ ವರ್ಕ್ ಮಾಡ್ತಾರೆ. ಅವರು ನಮಗೆ ಒಂದು ಡೀಟೇಲ್ ಆಗಿ ಒಂದು ಮೇಲ್ ಕಳಿಸಿದ್ರು ಈ ಹಿಂದಿನ ವರ್ಕ್ಶಾಪ್ ಆದ್ಮೇಲೆ. ಅವರು ಅದ್ರ ಬಗ್ಗೆ ಅವರು ತಮ್ಮ ಫೀಡ್ಬ್ಯಾಕ್ ಅನ್ನ ತಮ್ಮೆಲ್ಲರೂ ಜೊತೆ ಹಂಚ್ಕೋಬೇಕು ಅಂತ ನಾವು ಕೇಳ್ಕೊತೀವಿ. ಅವರು ಹಿಂದಿನ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ಅವರು ಕೆಲವು ಅನಿಸಿಕೆಗಳಿದೆ, ಅದ್ರ ಹೇಳ್ತಾರೆ. ಅದಾದ್ಮೇಲೆ ಕ್ವಶನ್ ಆನ್ಸರ್ ಸೆಷನ್ ನ
ಜಸ್ಟ್ ಒಂದು ಕೆಲವು ಫೀಡ್ಬ್ಯಾಕ್ ಇತ್ತು ನನಗೆ ಹೇಳಕ್ಕೆ. ಸೊ ಅವ್ರಿಗೆ ಮೇಲ್ ಕಳಿಸಿದ್ದೆ, ಅವರು ಎಲ್ರ ಜೊತೆ ಅದನ್ನ ಶೇರ್ ಮಾಡಬೇಕು ಅಂತ ಹೇಳಿದ್ರು. ಐ ಹ್ಯಾಡ್ ವೆರಿ ಟೂ ಇಂಪಾರ್ಟೆಂಟ್ ಇನ್ಸ್ಟೆನ್ಸಸ್. ನನ್ನ ಫ್ರೆಂಡ್ ಒಬ್ರು, ಅವರು ಮಾಧುರು, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಒಳ್ಳೆ ಆಚಾರವಂತ ಮನೆತನ. ಬಟ್ ಅವ್ರಿಗೇನೋ ಒಂದು ಮನೆಯಲ್ಲಿ ಯಾರೋ ಒಬ್ರಿಗೆ ಅವರು ಬಿಕಾಸ್ ಆಫ್ ಸಮ್ ಇನ್ಸಿಡೆಂಟ್ ಅವ್ರಿಗೆ ಒಂಥರ ಮಡಿ ಮೈಲ್ಗೆ ದೇವ್ರು ಅದೆಲ್ಲ ಒಂಥರ ನಂಬಿಕೆನೆ ಹೊರಟೋಗಿತ್ತು. ಅವರಿಗೆ ಐ ಹ್ಯಾಡ್ ಟು ಸೆಂಡ್ ಹಿಮ್ ದ ಸೇಮ್ ಮೇಲ್ 3 times. ಸೊ ಫಸ್ಟ್ 3 workshops, ಫಸ್ಟ್ 2 workshops ಅವ್ರು ಬರ್ಲಿಲ್ಲ. 3rd time ಅವ್ರಿಗೂ ಬೇಜಾರ ಆಯ್ತು, ಎಷ್ಟು ಸರ್ತಿ ಮೇಲ್ ಕಳಿಸ್ತಿದ್ದಾಳೆ ಇವಳು, ಒಂದ್ಸರ್ತಿ ಹೋಗಿ ನೋಡಿ ಬಿಡೋಣ ಏನಾಗುತ್ತೆ ಅಂತ. ಫೈನಲಿ ಅವತ್ತು ಫಸ್ಟ್ ಸೆಷನ್ ಬರ್ಲಿಲ್ಲ, ಅವ್ರು ಕ್ವೆಶನ್ ಆನ್ಸರ್ ಸೆಷನ್ ಅಷ್ಟಕ್ಕೆ ಬಂದಿದ್ದು. ಅದಾದ್ಮೇಲೆ ಅವರು ಲೈಫಲ್ಲಿ ಯಾವತ್ತೂ ಸಂಧ್ಯಾವಂದನೆ ಮಾಡಿರ್ಲಿಲ್ಲ. ಅವತ್ತಿಂದ ಬಂದಿದ್ದು ನೆಕ್ಸ್ಟ್ ದಿನದಿಂದಲೇ ಶುರು ಮಾಡ್ಕೊಂಡ್ರು ಸಂಧ್ಯಾವಂದನೆ ಮಾಡೋದು, ಆಮೇಲೆ ಏಕಾದಶಿ ಉಪವಾಸ ಮಾಡೋದು ಶುರು ಮಾಡೋದು. ದಟ್ ಇಸ್ ಎಫೆಕ್ಟಿವ್ನೆಸ್ ಆಫ್ ದ ವರ್ಕ್ಶಾಪ್. ಪ್ರಾಬ್ಲಿ ಅವರು ವರ್ಕ್ಶಾಪ್ದು ಆಕ್ಚುಯಲ್ ಕಂಟೆಂಟ್ಸ್ ಕೂಡ ಕೇಳಿಸ್ಕೊಳ್ಳಿಲ್ಲ, ಅವರು ಸುಮ್ಮನೆ ಇಲ್ಲಿ ಬಂದು ಕ್ವೆಶನ್ ಆನ್ಸರ್ ಸೆಷನ್ ಅಷ್ಟೇ ಅಟೆಂಡ್ ಮಾಡಿದ್ದು. ಸೊ ಈಗ ಅವ್ರ ಮನೆಯಲ್ಲಿ ಅವ್ರ ತಾಯಿ ತಂದೆಗೆಲ್ಲ ತುಂಬಾನೇ ಖುಷಿ, ಅಂದ್ರೆ ಅವ್ರು ಯಾವತ್ತು ಸಂಧ್ಯಾವಂದನೆ ಮಾಡಿರ್ಲಿಲ್ಲ, ಇವಾಗೆಲ್ಲ ಶುರು ಮಾಡಿದ್ದಾರೆ ಅಂತ ಅವ್ರಿಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವ್ರಿಗೆ ಮೊದಲು ಮುದ್ರೆ ಎಲ್ಲ ಹಾಕೊಂಡ್ ಬರಕ್ಕೆ ಎಲ್ಲ ತುಂಬಾ ಆಚೆ ಎಲ್ಲ ಮುದ್ರೆ ಹಾಕೊಂಡ್ ಬರಕ್ಕೆಲ್ಲ ಸಿಕ್ಕಾಬಟ್ಟೆ ಒಂಥರ ಹಿನವರ್ ಇಸ್ ವಿ ಕಂಫರ್ಟಬಲ್. ಈಗ ಮುಖ ತೊಳಿ ಎಲ್ಲ ನೀಟಾಗಿ ಮುದ್ರೆ ಹಾಕೊಂಡು ಹಂಗೆ ಬರ್ತಾರೆ ಆಫೀಸಿಗೆ. ಸೊ ದಟ್ ಇಸ್ ದ ಪ್ಲೆಸೆಂಟ್ ಚೇಂಜ್. ದಟ್ ವಾಸ್ ಒನ್ ಇನ್ಸ್ಟೆಂಟ್ ದಟ್ ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಎವ್ರಿ ಒನ್. ಸೆಕೆಂಡ್ ಇನ್ಸ್ಟೆನ್ಸ್, ನನ್ನ ಕೊಲೀಗ್ ಇನ್ನೊಬ್ರು, ಹಿ ಇಸ್ ನಾಟ್ ಅ ಬ್ರಾಹ್ಮಿನ್. ಸೊ ಅವರಿಗೆ ಈ ವರ್ಕ್ಶಾಪ್ಗೆಲ್ಲ ಬರಕ್ಕೆ ಒಂಥರ ಸಿಕ್ಕಾಪಟ್ಟೆ ಸಂಕೋಚ. ಹಳ್ಳಿಯಿಂದ ಬಂದಿರೋದು, ಬೆಂಗಳೂರು ವಾತಾವರಣನೇ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ. ಅವ್ರಿಗೊಂಥರ ಸಿಕ್ಕಾಪಟ್ಟೆ ಭಯ ದಾಕ್ಷಿಣ್ಯ ಎಲ್ಲ. ಅವರು ಆಫೀಸಿಗೆ ಬರ್ತಾರೆ, ಬಂದು ಏನಾದ್ರು ಡೌಟ್ಸ್ ಇದ್ರೆ, ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅದು ಇದು ಅಂತ ಬಂದು ಡೌಟ್ಸ್ ಕೇಳ್ತಿರ್ತಾರೆ. ಅವರಿಗೆ ಮೇಲ್ನು ಕಳಿಸ್ದೆ, ಬನ್ನಿ ವರ್ಕ್ಶಾಪ್ ಅಟೆಂಡ್ ಮಾಡಿ ಅಂತ ಅವರಿಗೆ. ಬಟ್ ಹಿ ವಾಸ್ ನಾಟ್ ವೆರಿ ಶೋರ್, ಅಂದ್ರೆ ನಾನು ಬ್ರಾಹ್ಮಿನ್ ಅಲ್ಲ, ನಾನು ಬರಕ್ ಆಗಲ್ಲ, ನಿಮ್ ಮಧ್ಯ ಎಲ್ಲ ಕೂತ್ಕೊಳಕ್ ಆಗಲ್ಲ ಅಂತ. ಸೊ ಅವರಿಗೆ ಒಂದು 2 hour ವರ್ಕ್ಶಾಪ್ದು ಇದು ಕೇಳಕ್ಕೆ ಅಂತ ಕೊಟ್ಟೆ ಅವರಿಗೆ ಆಫೀಸಲ್ಲಿ. ಅವರು ಆಕ್ಚುಲಿ ಆಮೇಲೆ ಆಚಾರ್ಯರ ವೆಬ್ಸೈಟ್ ಅಲ್ಲಿ ಭಗವದ್ಗೀತೆ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕೇಳಿ ಅಂತ ಕೊಟ್ಟೆ. ಅವ್ರ ಪಾಪ ಅದೇ ಕೆಲಸವಾಗಿ ಡೌನ್ಲೋಡ್ ಮಾಡಿ ಆಫೀಸಲ್ಲಿ ಕೇಳಿಸ್ಕೊತಾ ಕೆಲಸ ಮಾಡಕ್ ಶುರು ಮಾಡಿದ್ರು. ಅವತ್ತು ವೈಕುಂಠ ಏಕಾದಶಿ ಇತ್ತು, ನನಗೆ ಹುಷಾರಿರ್ಲಿಲ್ಲ, ಆಫೀಸಿಗೆ ಹೋಗಕ್ ಆಗಿರ್ಲಿಲ್ಲ. ಸೊ ನೆಕ್ಸ್ಟ್ ದಿನ ಆಫೀಸಿಗೆ ಹೋದೆ. ಆಮೇಲೆ ಅವರು ನನಗೆ ಬೆಳಗ್ಗೆನೆ ನಾನು ಎಲ್ಲಿ ದಿನ ಹುಡುಕೊಂಡು ಬಂದ್ಬಿಟ್ಟು, ಏನ್ ಲತಾ ಇಂಥ ಕೆಲಸ ಮಾಡ್ಬಿಟ್ರಿ, ನಂಗೆ ಮೊನ್ನೆನೆ ಹೇಳ್ಬೇಕಿತ್ತು ವೈಕುಂಠ ಏಕಾದಶಿ ಅಂತ, ನಾನು ಉಪವಾಸ ಅನ್ಯಾಯವಾಗಿ ಮಾಡಕ್ ಆಗ್ಲಿಲ್ಲ ಅಂತ. ಈಗ ಅವರು ಉಪವಾಸ ಮಾಡ್ತಿದ್ದಾರೆ, ಅವ್ರಿಗೆ ಇನ್ನೇನ್, ನಾನು ಐ ಆಮ್ ನಾಟ್ ಅ ಬ್ರಾಹ್ಮಣ್, ನಾನು ಏನ್ ಮಾಡಕ್ಕಾಗತ್ತೆ ಮಾಡಕ್ಕಾಗಿಲ್ಲ ಗೊತ್ತಿಲ್ಲ. ಬಟ್ ಅಟ್ ಲೀಸ್ಟ್ ಕೃಷ್ಣನ್ ಇದ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರದ್ದು ಆಕ್ಚುಲಿ ಟ್ರೈನಿಂಗ್ ಬೇಸಿಸ್ ಅಲ್ಲಿ ನಮ್ಮ ಆಫೀಸಲ್ಲಿ ತಗೊಂಡಿದ್ದು. ಅವ್ರ ಜಾಬ್ ಕನ್ಫರ್ಮೇಶನ್ ಏನು ಸಿಕ್ಕಿರ್ಲಿಲ್ಲ, ಸಿಕ್ಕಾಬಟ್ಟೆ ಒಂಥರ ಭಯದಲ್ಲಿದ್ರು. ಯಾರನ್ನ ಯಾವ ದೇವ್ರನ್ನ ಹಿಡಿಯೋದು ಗೊತ್ತಿಲ್ಲ, ಇವ್ರು ಅವ್ರ ಹತ್ರ ಹೋಗುವಂತಾರೆ, ಇನ್ನೊಬ್ರ ಹತ್ರ ಹೋಗುವಂತಾರೆ, ಬಟ್ ನನಗೆ ಏನ್ ಮಾಡೋದು ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಹೇಳಿದೆ, ಕೃಷ್ಣನ್ ನಂಬಿ ಏನೂ ಆಗಲ್ಲ, ಆರಾಮಾಗಿ ಕೈ ಬಿಡಲ್ಲ ಅವನು ಅಂತ. ಅವರು ಈಗ ಬಂದ್ಬಿಟ್ಟು ಈಗ ಅವ್ರಿಗೆ ಆಫೀಸಲ್ಲೇ ಜಾಬ್ ಕನ್ಫರ್ಮೇಶನ್ ಸಿಕ್ತು. ಸಿಕ್ಕಾಬಟ್ಟೆ ಪುವರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು, ಅವ್ರಿಗೀಗ ಎಷ್ಟು ರಿಲೀಫ್ ಅಂತಂದ್ರೆ, ಅವ್ರಿಗೇನ್ ಹೇಳೋದು ಗೊತ್ತಿಲ್ಲ. ಅವ್ರು ಈಗ ತುಂಬಾನೇ ಆರಾಮಾಗಿದ್ದಾರೆ, ತುಂಬಾ ಖುಷಿಯಾಗಿದ್ದಾರೆ. ಸೊ ದೀಸ್ ವಾಸ್ ದ 2 instances ದಟ್ ಐ ಜಸ್ಟ್ ವಾಂಟೆಡ್ ಟು ಶೇರ್. ಇದ್ರ ಜೊತೆ ನಂದೊಂದು ಕೋರಿಕೆ ಏನಂದ್ರೆ, ಆಚಾರ ಹತ್ರ ಈಗ ಈ ವರ್ಕ್ಶಾಪ್ಗೆ ಪ್ರಾಬಬ್ಲಿ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಜನ ಬರಕ್ ಆಗಿಲ್ಲ, ಅವ್ರದೇ ಏನೋ ರೀಸನ್ಸ್ ಇರುತ್ತೆ. ತುಂಬಾ ಇಂಟ್ರೆಸ್ಟ್ ಇರೋ ತುಂಬಾ ಜನ ಇದಾರೆ, ಅಂದ್ರೆ ನಿಜವಾದ ಜೆನ್ಯೂನ್ಲಿ ಇಂಟ್ರೆಸ್ಟೆಡ್ ಜನಗಳು ತುಂಬಾ ಜನ ಇದಾರೆ. ಸೊ ಇದನ್ನ ಸಿಡಿನೋ ಏನೋ ಮಾಡಿ ಅಥವಾ ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಇನ್ನ ತುಂಬಾ ಜನಕ್ಕೆ ಇದರಿಂದ ಅನುಕೂಲ ಸಿಗತ್ತೆ ಅಂತ ಕೋರ್ಕೋ.
ಈಗ ಕ್ವೆಶನ್ ಆನ್ಸರ್ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲೇ ಯಾರು ಬೇಕಾದ್ರೆ ಕೇಳ್ಬೋದು. ಈಗ ಆದಷ್ಟು ಫಸ್ಟ್ ಸೆಟ್ ಆಫ್ ಕ್ವೆಶನ್ಸ್ ಆನ್ ಟುಡೇಸ್ ವರ್ಕ್ಶಾಪ್, ಮಹಾಭಾರತ ಮತ್ತು ಇವತ್ತಿನ ಇನ್ ಡಿಸ್ಕಸ್ ಮಾಡಿದೀವಿ, ಅದ್ರ ಮೇಲೆ ಅದರಿಂದ ಪ್ರಾರಂಭ ಮಾಡಿ ಆಮೇಲೆ ಜನರಲ್ ಕ್ವೆಶನ್ಸ್ಗೆ ಹೋಗಿ. ಸೊ ಇನಿಬಡಿ
ಧರ್ಮರಾಜ ಯಾಕೆ ನಕುಲನ್ನೇ ಆರಿಸ್ದ, ಸಹದೇವನ್ ಯಾಕೆ ಆರಿಸ್ಲಿಲ್ಲ, ಯಾರನ್ನ ಬದುಕಿಸ್ಲಿ ಅಂತ ಯಕ್ಷ ಕೇಳಿದಿಕ್ಕೆ ನಕುಲನ್ನೇ ಯಾಕೆ ಆರಿಸ್ಬೇಕಾಗಿತ್ತು, ಸಹದೇವನ್ನು ಆರಿಸ್ಬೇಕು.
ನಕುಲ ಸಹದೇವರು ಕೂಡ ಅವಳಿಗಳು ಪ್ರಿನ್ಸ್, ಅದ್ರಲ್ಲಿ ಯಾರು ಬದುಕಿದ್ರು ಅಷ್ಟೇ, ಸಹದೇವರು ಕೇಳಿದ್ರಲ್ಲಿ ಯಾಕೆ ಕೇಳಿಲ್ಲ ಅಂತ ಕೇಳ್ತಿದ್ರಿ. ಅಲ್ಲೇನು ಇಬ್ಬರು ಒಬ್ಬರು ಮಾತ್ರ ಬರೋ ಚಾನ್ಸ್ ಇರೋದ್ರಿಂದ ಅದರಲ್ಲಿ ಏನಾದರೂ ಬೇರೆಯವರಾಗಿದ್ರೆ ಕೇಳ್ಬೋದಾಯ್ತು. ಟ್ವಿನ್ಸ್ ಅಂತ ಹೇಳಿದಾಗ ಈಕ್ವಲ್ ಪ್ರಿಫರೆನ್ಸ್ ಇದೆ ಇಬ್ಬರಿಗೂ ಕೂಡ, ಒಬ್ಬ ಚಾಯ್ಸ್ ಇರೋದು ಒಬ್ಬರಿಗೆ. ಆದ್ರಿಂದ ನಕುಲ ಆರ್ಡರ್ನಲ್ಲಿ ಫಸ್ಟ್ ಬರ್ತಾರೆ ಸೀನಿಯರಿಟಿ, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದೇರ್ಫೋರ್ ನ್ಯಾಚುರಲಿ ಫಸ್ಟ್ ಚಾಯ್ಸ್ ಆಗಿದೆ ಅಷ್ಟೇ.
ಧರ್ಮರಾಜ ಧರ್ಮಕ್ಕೆ ಪ್ರತೀಕ ಅಂತಾರೆ, ಆದ್ರೆ ಅವನು ಜೂಜಾಡಕ್ಕೆ ಕಾರಣ ಏನು?
ಸರಿ, ಅಂದ್ರೆ ಧರ್ಮರಾಜನನ್ನ ಧರ್ಮದ ಪ್ರತೀಕ, ಧರ್ಮಬುದ್ಧಿಯ ಸಂಕೇತ ಅಂತಾನೆ ಕರೆಯೋದು. ಆದ್ರೆ ಜೂಜಾಡಿದ್ದು ಹೌದು. ಈ ಮಧ್ಯೆ ನಾವು ಧರ್ಮರಾಜನ ಪಾತ್ರದ ಬಗ್ಗೆ ಒಂದು ಸ್ಪಷ್ಟೀಕರಣ ತಿಳ್ಕೊಂಡಿರ್ಬೇಕು. ಧರ್ಮರಾಜನ ಪಾತ್ರವನ್ನ ಟೋಟಲಿ ಫ್ರೀ ಫ್ರಮ್ ಆಲ್ ಫ್ಯಾಲಸೀಸ್ ಅಂತಾನು ಹೇಳ್ತಾ ಇಲ್ಲ, ಇನ್ ಸೆನ್ಸ್ ಲಿಮಿಟೆಡ್ ಅದು, ಗೊತ್ತಾಯ್ತಾ? ಆದರೆ ಮೆಜಾರಿಟಿ ಕಂಪ್ಲೇಂಟ್ ಮಾಡಿದ್ರೆ ಒಟ್ಟಾಗಿ ಅದನ್ನ ಲೈಫ್ ತಗೊಂಡಾಗ ಅದು ಬೇಸಿಕಲಿ ಧರ್ಮಿಷ್ಟ. ನಾವೇ ಎಷ್ಟೊಂದು ಅಂತ ಹೇಳ್ತೇವೆ, ಎಷ್ಟು ಪಂಕ್ಚುವಲ್ ಇರಬೇಕಂದ್ರೆ ಒಂದ್ಸರ್ತ ತಪ್ಪಾಗುತ್ತೆ ಅಂತ ಹೇಳಿ. ಅದು ಅರ್ಥ ಆದ್ರೆ ಧರ್ಮರಾಜ ತಪ್ಪು ಮಾಡಿದ್ದು ಕರೆಕ್ಟ್. ನಾವು ಭೀಮಸೇನ ಅಕಸ್ಮಾತ್ ತಪ್ಪು ಮಾಡಿದ ಪ್ರಶ್ನೆ ಬಂದಿದ್ರೆ ಸೀರಿಯಸ್ ಎರರ್ ಆಗೋದು. ಭೀಮಸೇನ ಏನಂತ ಕ್ಲೇಮ್ ಮಾಡ್ತೇವೆ ನಾವು? ಜೀವೋತ್ಸವ ಶುದ್ಧ ಧರ್ಮರಾಜ ಅಂತ ಹೇಳ್ತೇವೆ ನಾವು, ಆಲ್ವೇಸ್ ವೆರಿ ಪ್ಯೂರ್ ಅಂತ ಹೇಳ್ತೇವೆ, ಪ್ಯೂರೆಸ್ಟ್ ಅಂತ ಹೇಳ್ತೇವೆ. ಧರ್ಮರಾಜನ ಬಗ್ಗೆ ಆ ರೀತಿ ಮಾತು ಹೇಳೋದಿಲ್ಲ ನಾವು. ಆದ್ರಿಂದ ಧರ್ಮರಾಜ ತಪ್ಪು ಮಾಡಿದ ಹೌದು, ಅದಕ್ಕೊಂದು ಯಾವುದೋ ಕಾರಣ ಇರ್ತದೆ. ಪ್ರಾರಬ್ಧ ಕರ್ಮ ಅಂತ ಕರೀತಾರೆ, ಔಟ್ ಆಫ್ ದಟ್ ಮಾಡ್ದ, ಬಟ್ ಅದಕ್ಕೆ ರಿಪೆಂಟ್ ಮಾಡ್ದ, ಕರೆಕ್ಟ್ ಮಾಡಿಕೊಂಡ, ಪ್ಲಸ್ ಪಾಯಿಂಟ್. ಅದು ತಪ್ಪು ಮಾಡಿದ್ದು ಒಂದು, ತಪ್ಪು ಮಾಡಿದ ಮೇಲೆ ರಿಪೆಂಟ್ ಮಾಡ್ಕೋತಾರಲ್ಲ, ಅದು ಯಾವಾಗಲೂ ಕೂಡ ತಪ್ಪಿನ ಇಂಪ್ಯಾಕ್ಟ್ ಕಡಿಮೆ ಮಾಡುತ್ತೆ. ಧರ್ಮರಾಜ ಆ ದೃಷ್ಟಿಯಿಂದ ಯೋಗ್ಯ ವ್ಯಕ್ತಿ ಆಗಿದೆ, ಅದ್ರ ಒಪ್ಪಬೇಕು ನಾವು. ಅದ ಅದೇ ರೀತಿ ದುರ್ಯೋಧನ ರಿಪೆಂಟ್ ಮಾಡಲಿಲ್ಲ. ಆಕ್ಚುಲಿ ಜೂಜಿಕರದ ಎಲ್ಲ ಮಾಡಿದ ದುರ್ಯೋಧನನೇ, ಆಡಿದ ಧರ್ಮರಾಜ ರಿಪೆಂಟ್ ಮಾಡಿಕೊಂಡ, ಕಾರಣ ದುರ್ಯೋಧನ ರಿಪೆಂಟ್ ಮಾಡ್ಕೊಂಡಿಲ್ಲ. ದೇರ್ ಫಾರ್ ಅವನ್ ಎ ವೆರಿ ಬ್ಯಾಡ್ ಸೋಲೋ ಬೈ ನೇಚರ್, ಹಿ ವಾಸ್ ವಿಕೆಟ್. ಧರ್ಮರಾಜ ಬೈ ನೇಚರ್ ವಿಕೆಟ್ ಅಲ್ಲ, ಆನ್ ಅಕೌಂಟ್ ಸಮಥಿಂಗ್ ಈ ಬಿಕೇಮ್ ವಿಕೆಟ್, ಆದ್ಮೇಲೆ ಈ ಬಿಕೇಮ್ ನಾರ್ಮಲ್, ಅದನ್ನು ಒಪ್ತೇನೆ. ಆದ್ರಿಂದ ತಪ್ಪು ಮಾಡಿದ್ದು ಹೌದು, ಅದು ತಪ್ಪಲ್ಲ ಅಂತೇನೆ ಹೇಳೋದಿಲ್ಲ, ತಪ್ಪೇ. ಆ ತಪ್ಪು ಮಾಡಿದ ಮೇಲೆ ತಿದ್ಕೊಂಡಿದ್ದಕ್ಕೋಸ್ಕರ ಗ್ರೇಟ್ ಅಷ್ಟೇ.
ಈ ವಿಷಯ ಇವತ್ತು ವಿಶೇಷವಾಗಿ ತಾವು ಇದ್ರ ಬಗ್ಗೆ ಮಾತಾಡಲಿಲ್ಲ. ಒಟ್ಟಿನಲ್ಲಿ ಕೃಷ್ಣ ಪರಮಾತ್ಮ ಅದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ. ಆದ್ರೆ ಮಿಸ್ಚೀಫ್ ಮಾಂಗರ್ಸ್ ಹೆಸರಿಗೆ ಬುದ್ಧಿಜೀವಿಗಳು, ಅಂದ್ರೆ ಬುದ್ಧಿಜೀವಿಗಳು ಅಂತ ನಾವು ತಿಳ್ಕೋಬೇಕಾದವರು, ಈ ಕೃಷ್ಣನ ರಾಸಲೀಲೆನ ಒಂದ್ ರೀತಿಲಿ ಎಸ್ಪೆಷಲಿ ಉತ್ತರ ಭಾರತದಲ್ಲಿ ವೈಷ್ಣವ ಸಂಪ್ರದಾಯವರು ಹದಗೆಟ್ಟದ ತಪ್ಪ ರೀತಿಲಿ ಆಚರಣೆ ಮಾಡೋದು, ಅವ್ರು ಅದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಬಟ್ ಒಟ್ಟಿನಲ್ಲಿ ಕೃಷ್ಣ ಅವನಿಗೆ 8 ವರ್ಷ ಆಗಿತ್ತು, ಅದರಿಂದ ಅವನ ಅದ ಹಾಗೂ ತಿಳ್ಕೊಳ್ದೆ ಒಟ್ಟಿನಲ್ಲಿ ರಾಸಲೀಲೆನ ಅಪಾರ್ಥ ಮಾಡಿ ಒಟ್ಟಿನಲ್ಲಿ ಇದು ಮಿಸ್ಗೈಡ್ ಮಾಡೋಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾರೆ, ಆ ಮೀಡಿಯಾ ಅದನ್ನೇ ಹೈಪ್ ಮಾಡ್ತಾರೆ. ಈಗ ನಿಜವಾದ ಧರ್ಮದಲ್ಲಿ ಆಸಕ್ತಿ ಇರೋದ್ರು ಒಂದು ಒಂದು ನಮಗೆ 100% ಕನ್ವಿಕ್ಷನ್ ಇರುತ್ತೆ, ಅದರಲ್ಲಿ ಏನೋ ತಪ್ಪು ಅರ್ಥ ಇಲ್ಲ ಅಂತ, ಬಟ್ ಆದ್ರೆ ಬೇರೆಯವ್ರು ನಮಗೆ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ. ಎರಡನೇದು 90% ಮೀಡಿಯಾಯಿಂದನೇ ತಿಳ್ಕೊಳ್ಳೋದ್ರಿಂದ ತಿಳಿದಿರೋರು ಆ ಬಾಕಿ 90%ಗೆ ಹೇಗೆ ಪ್ರೊಜೆಕ್ಟ್ ಮಾಡೋದು ಅಂತ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ.
ಅದು ನಿಜ. ಇವತ್ತೇನಾಗಿದೆ ಕೃಷ್ಣನ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ಮಹಾಭಾರತದ ನಮ್ಮ ಪಾತ್ರದ ಬಗ್ಗೆ, ರಾಮಾಯಣದ ಪಾತ್ರದ ಬಗ್ಗೆ, ಕೃಷ್ಣದ ಬಗ್ಗೆ ಇರೋ ಆಕ್ಷೇಪಗಳು ಕೆಲವು, ರಾಮರ ಬಗ್ಗೆ ಮತ್ತೆ ಕೆಲವು, ಅದೆಲ್ಲ ಹೈಲೈಟ್ ಮಾಡೋದೇ ಹೆಚ್ಚು. ಇವತ್ತು ಮೀಡಿಯಾ ಎಲ್ಲ ಓವರ್ ಇಂಪಾರ್ಟೆನ್ಸ್ ಕೊಟ್ಟಂಥದ್ದನ್ನೆಲ್ಲ ಹೈಲೈಟ್ ಮಾಡ್ತಾರೆ. ಅದನ್ನ ರೆಟ್ರಾಕ್ಟ್ ಮಾಡ್ತಕ್ಕಂಥ ಒಳ್ಳೆ ಪದ್ಧತಿ ನಮ್ಮಲ್ಲಿಲ್ಲ, ಅದಕ್ಕೊಂದು ವ್ಯವಸ್ಥೆನೂ ಇಲ್ಲ. ಅದು ಹೇಗೆ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಸ್ಲೋಲಿ ಅದನ್ನ ವೇಡನ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಪ್ರಶ್ನೆ ಬಂದಾಗ ಸ್ಲೋಲಿ ಎಲ್ಲರೂ ಇನ್ವಾಲ್ವ್ ಆಗ್ತಾ ಹೋದಾಗ ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಯಾರನ್ನ ನಾವು ಕನ್ವಿನ್ಸ್ ಮಾಡ್ಬೇಕಂದ್ರೆ ನಾವು ಎಜುಕೇಟ್ ಆಗಬೇಕಾಗ್ತದೆ ಫಸ್ಟ್. ಎಜುಕೇಟ್ ಆಗಿದ್ರೆ ಅವ್ರ ಚಾನ್ಸ್ ಆಪರ್ಚುನಿಟಿ ಭಾಳ ಕಡಿಮೆ ಇರೋದು. ಎಜುಕೇಟ್ ಆಗ ಮಾಡ್ಲಿಕ್ಕೆ ಇವತ್ತು ವ್ಯವಸ್ಥೆಗಳೇ ಇಲ್ಲ. ಆ ಗ್ಯಾಪ್ ಫಿಲ್ ಅಪ್ ಮಾಡೋದಕ್ಕೆ ಬಂದಿಟ್ಟಿದೆ ಸ್ಮಾಲ್ ಲೆಫ್ಟ್ ಹ್ಯಾಂಡ್. ಆ ದೃಷ್ಟಿಯಲ್ಲಿ ಇದನ್ನು ಉಪಯೋಗ ಮಾಡ್ಕೊಂಡು ನೀವೇ ಪ್ರಶ್ನೆಗಳಿಗೆ ಕೇಳೋ ಉತ್ತರ ತಗೊಂಡ್ರೆ ನೀವೊಂದು ನಿಮ್ಮ ವಿತಿನ್ ಇವರ್ ಡಿಬೇಟ್ ಕೆಪಾಸಿಟಿ ನೀವು ಏನೋ ಮಾಡ್ಬೋದು ಕೆಲಸ. ಮತ್ತಿನ್ನೊಬ್ರು ಕೇಳ್ಬೋದು. ಆ ರೀತಿಯೇ ಧ್ಯಾನ ಬೆಳೆಯೋದು ಯಾವಾಗಲೂ ಕೂಡ. ನೀವು ನೋಡಿರ್ತೀರಲ್ಲ ಗಂಗಾ ನದಿ ಕಾಶಿಯಲ್ಲಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕಲ್ಕತ್ತಾದ ಎಷ್ಟು ಬಿಡುತ್ತಿದೆ ಅದಕ್ಕೆ. ಅದೇನು ಬದಿರಿಯನ್ನು ನೋಡಿಬಿಟ್ರೆ ಸ್ಮಾಲ್ ಬಿಡುತ್ತಿದೆ, ಇನ್ನೂ ಹಿಂದೆ ಹೋಗಿಬಿಟ್ರೆ ವಾಕಬಲ್ ಆಗುತ್ತೆ, ಇನ್ನೂ ಹಿಂದೆ ಹೋಗಿಬಿಟ್ರೆ. ಅಂದ್ರೆ ಯಾವಾಗಲೂ ಯಾವುದೇ ಕಾರ್ಯಗಳು ಕೂಡ ಸ್ಲೋಲಿ ಸ್ಟಾರ್ಟ್ ಆದರೂ ಕೂಡ ಅದಕ್ಕೆ ಮುಂದೆ ಸಾಕಷ್ಟು ಸ್ಕೋಪ್ ಇರುತ್ತೆ. ಅದರಲ್ಲಿ ನಾವೇನ್ ಮಾಡಬಹುದು ಯೋಚನೆ ಮಾಡಿದ್ರೆ ಸಾಕು, ನಿಮಗೇನ್ ಅರ್ಥ ಆಗಿರುತ್ತೆ ಅದನ್ನ ಹೇಳೋದು ಅಥವಾ ಅದನ್ನ ತಂದು ಕೊಡೋದು. ಈ ರೀತಿ ಯಾರೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆ ರೀತಿ ವ್ಯವಸ್ಥೆನ ಸ್ಲೋಲಿ ಅದೆಲ್ಲ ಇದು ಮಾಡ್ತಾ ಹೋಗ್ಬೇಕು ನಾವು. ಹಾ, ಎಲ್ಲ ಇದು ಮಾಡ್ತಾ ಹೋದ್ರೆ ಡ್ಯೂ ಕೋರ್ಸ್ ಅಚೀವ್ ಮಾಡ್ಬೋದು. ನಾವು ಮೀಡಿಯಾ ನಾವು ಕ್ರಿಯೇಟ್ ಮಾಡ್ಕೋಬೇಕು ಈ ಮತ್ತೆ ಆದಷ್ಟು ಕೂಡ. ಇವತ್ತು ಮೀಡಿಯಾದಲ್ಲಿ ಎಂಟರ್ ಆಗೋದು ಕೆಲವು ಕಾಸ್ಟ್ಲಿ ಇರುತ್ತೆ, ಎಂಟರ್ ಆಗಕ್ಕೆ ಆಗೋದಿಲ್ಲ. ಆದ್ರೆ ಕೆಲವೆಲ್ಲ ಈಸಿಲಿ ಆಕ್ಸೆಸಬಲ್ ಇರ್ತಾರೆ, ಬುಕ್ಸ ಮಾಡೋದು ನಮ್ಮ ಕೈಲಿದೆ, ಸುಲಭ ಮಾಡ್ಬೋದು ನಾವು. ಆ ರೀತಿ ಮಾಡಿ ಮಾಡಿ ಸ್ಲೋಲಿ ಎಜುಕೇಟ್ ಮಾಡಿ. ಫಸ್ಟ್ ನಮ್ಮ ಜನ ಎಜುಕೇಟ್ ಮಾಡ್ಬೇಕು ನಾವು ಫಸ್ಟ್. ಅಂದ್ರೆ ನೋನ್ ಪೀಪಲ್ ಅಂತ ಅರ್ಥ. ನಮ್ಮ ಜನ ಮೀನ್ಸ್ ಒಂದು ಕಮ್ಯುನಿಟಿ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ನೋನ್ ಪೀಪಲ್ ಎನ್ಲೈಟನ್ ಮಾಡಿದರೆ ಅವರು ನ್ಯಾಚುರಲಿ ಇದು ಮಾಡ್ತಾ ಹೋಗ್ತಾರೆ. ನಾವು ಯಾರನ್ನೋ ಮಾಡ್ತೀವಿ ಅಂತೇಳಿ ಕೊನೆಗೆ ನಮ್ಮನ್ನು ಮಾಡಿಕೊಳ್ಳದೆ ಬೇರೆಯವ್ರನ್ನ ಮಾಡದೆ ಬಿಟ್ಟು ಬಿಡ್ತೇವೆ. ಆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಫಸ್ಟ್ ನಾವು ಎಜುಕೇಟ್ ಆಗೋದು ಫಸ್ಟ್, ನಮ್ಮ ಕ್ಲೋಸ್ ಅಸೋಸಿಯೇಟ್ ಎಜುಕೇಟ್ ಮಾಡೋದು ನೆಕ್ಸ್ಟ್. ಸ್ಲೋಲಿ ಅದು ಬೇರೆಯವರಿಗೆ ಉತ್ತರ ಕೊಡಕ್ಕೆ ಬರುತ್ತೆ. ಬೇರೆಯವ್ರು ಕನ್ವಿನ್ಸ್ ಆಗ್ಬೋದು, ಕೆಲವರು ಅಟ್ಲೀಸ್ಟ್ ಸೈಲೆನ್ಸ್ ಮಾಡ್ಬೋದು. ಅವರು ಕನ್ವಿನ್ಸ್ ಆದು ಎ ಒನ್, ಅಟ್ಲೀಸ್ಟ್ ಕೀಪಿಂಗ್ ಕ್ವೈಟ್ ಅಂಬೋದು ಎಷ್ಟೋ ವಾಸಿ ಅಲ್ಲ. ಆ ಸ್ಟೇಜಿಗೆ ಬರ್ತಾರೆ, ಒಳ್ಳೆ ಉತ್ತರ ಕೊಟ್ಟಾಗ ಆ ಸ್ಟೇಜಿ ಜನ ಬರ್ತಾರೆ. ಅದಕ್ಕೊಂದು ವ್ಯವಸ್ಥೆ ಆಗಬೇಕು ಅಂಬುದು ಕರೆಕ್ಟೇ. ಯಾವುದೇ ರೀತಿಯಲ್ಲಿ ಮಾಡಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ. ಆಮೇಲೆ
ನರ್ಮದಾ ಧರ್ಮರಾಜನ ಯಕ್ಷನ ಪ್ರಶ್ನೆಗಳಿಗೆ ಯಕ್ಷನ ಪ್ರಶ್ನೆಗಳಿಗೆಲ್ಲ ಅವನು ಉತ್ತರ ಕೊಡ್ತಾ ಬರ್ತಾನೆ ಧರ್ಮರಾಜ. ಅಂದ್ರೆ ಅವನಿಗೆ ನಿಜವಾದ ಒಂದು ಸೂಕ್ಷ್ಮತೆ ಇತ್ತು ಅಂತ ಒಂದು ಅರ್ಥ ಇದೆ. ಆದರೂ ಸಹ ಈ ಭೀಮ ಬ್ರಾಹ್ಮಣ ಸನ್ನಿವೇಶದಲ್ಲಿ ಈ ಒಂದು ವಿಷಯ ಅವನಿಗೆ ತಿಳಿದಿರಲಿಲ್ಲ ಅಥವಾ ಭೀಮನಿಂದನೇ ಅವನು ತಿಳ್ಕೋಬೇಕಾಗಿತ್ತು.
ಯಾಕೆಂದ್ರೆ ಸುಲಭ, ಬಹಳ ಸುಲಭ. ಅದು ಒಬ್ಬ ವ್ಯಕ್ತಿನ ಎಸ್ಎಲ್ಸಿ ಇದ್ದಾಗ ಆನ್ಸರ್ ಮಾಡಲಿಲ್ಲ, MSc ಆದಾಗ ಆನ್ಸರ್ ಮಾಡ್ದ ಅಂತ ಕೇಳಿದ್ರೆ ಸ್ಟೋರಿ ಡೆವಲಪ್ ಓದ್ಕೊಂಡು ಬಂದಿದ್ದಾನೆ ಅಂತ. ಅದು ಯಾವಾಗ ನಡೆದಿದ್ದದು? ವೆನ್ ಯು ವಾಸ್ ವೆರಿ ಯಂಗ್. ಈಗೇನಾಗಿದ್ದೇನೆ, ಹೈಲಿ ಮೆಚೂರ್ಡ್ ಈಗ. ಅರ್ಥ ಆಯ್ತಾ? ಈಗ ಸೊ ಧರ್ಮರಾಜ ಅವತ್ತಂತೆ ಇವತ್ತಿದ್ದ ಅಂದ್ರೆ ಪ್ರಾಬ್ಲಮ್ ಬರೋದು. ಧರ್ಮರಾಜ ಎವರ್ ಗ್ರೋಯಿಂಗ್ ಪರ್ಸನಾಲಿಟಿ, ಅವಾಗ ಗೊತ್ತಿರಲಿಲ್ಲ. ಸೊ ತಾಯಿ ಹೇಳಿದ್ರೆ ಗೊತ್ತಾಯ್ತು ಭೀಮನ ಬಗ್ಗೆ. ಆಮೇಲೆ ಹಿ ಟು ಬಿಕೇಮ್ ವೆರಿ ಕಾನ್ಫಿಡೆಂಟ್ ಭೀಮನ ಬಗ್ಗೆ. ಹಾ, ಅದು ಕರೆಕ್ಟ್. ಅದು ಅವಾಗ ಇರಲಿಲ್ಲ, ಈಗ ಬಂದಿದೆ ಅಷ್ಟೆ. ಆಲ್ವೇಸ್ ಪರ್ಫೆಕ್ಟ್, ಇವರೆಲ್ಲ ಸ್ಲೋಲಿ ಪರ್ಫೆಕ್ಟ್ ಆಗ್ತಾ ಬರ್ತಾರೆ ವಿತಿನ್ ದೇರ್ ಲಿಮಿಟೇಷನ್. ಆ ರೀತಿ ಕರೆಕ್ಟ್.
ದಯವಿಟ್ಟು ಎಲ್ಲರೂ ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಸಿಗೋವರೆಗೂ ಇಲ್ಲೇ ನಿಮ್ಗೆ.
ದ್ರೌಪದಿ ಪಂಚಪಾಂಡವರನ್ನ ಮದುವೆ ಆಗಬೇಕಾದ್ರೆ ಅದು ಹಿಂದಿಂದ್ರಲ್ಲಿ ಯಾರು ವರ ಕೇಳಿರ್ತಾಳ, ಅದು ಕನ್ಫ್ಯೂಷನ್ ಇದೆ
ಅದನ್ನು. ಅಂದ್ರೆ ಆಕ್ಚುಲಿ ಇದು ಡೈರೆಕ್ಟ್ ಸಂಬಂಧಪಟ್ಟಿದ್ದಲ್ಲ, ಅದು ಆಕ್ಚುಲಿ ಕ್ವಶನ್ ಅಲ್ಲ. ಅದು ಆ ಲೆಕ್ಕದ ಕ್ಲಾರಿಫಿಕೇಶನ್ಸ್ ಮಾತ್ರ ಅಟೆಂಡ್ ಮಾಡ್ತಾ ಇರೋದು. ಅದು ಯಾಕೆ ಹೇಳೋದ್ರೆ ದೊಡ್ಡ ಪಾತ್ರ ಅದು. ಹಿಂದೆ ಏನಾಗಿತ್ತು ಏನು ಎಂಬುದೆಲ್ಲ ದೊಡ್ಡ ಇದು. ಹೆಸರಷ್ಟೇ ತಗೊಂಡ್ರೆ ಇಂದ್ರಸೇನ ಅಂತ ಹೆಸರಾಗ್ತದೆ. ದ್ರೌಪದಿ ಹಿಂದಿಯ ಹಿಂದಿನ ಜನ್ಮದ ರೂಪದ ಹೆಸರು ಇಂದ್ರಸೇನ ಅಂತ. ಅದಕ್ಕೆ ನಳನಂದಿನಿ ಅಂತ ಇನ್ನೊಂದು ಹೆಸರು. ಅದರ ಹಿಂದೆ ವಿಪ್ರಕನ್ಯಾ ಶಿವಕನ್ಯಾ ಅಂತ ಒಂದು ರೂಪ. ಫಸ್ಟ್ ಬರ್ತ್ ಅದು, ಸೆಕೆಂಡ್ ಇಂದ್ರಸೇನ, ಥರ್ಡ್ ದ್ರೌಪದಿ. ಅಷ್ಟಿದೆ. ಅದು ಡೀಟೇಲ್ಸ್ ಎಲ್ಲ ಬೇಕಾದ್ರೆ ಒಂದ್ ಸರ್ತಿ ಹೇಳುತ್ತೆ ಅವನ ದ್ರೌಪದಿ.
ಇನ್ನೊಂದು ಕ್ವಶನ್ ಆಚಾರ್ಯ, ಇಲ್ಲಿ ರಾಮಾಯಣದಲ್ಲಿ ಪ್ರಾಣದೇವರು ಮತ್ತೆ ರಾಮದೇವರು ಜೊತೆಗೆ ಇರ್ತಾರೆ, ಆದ್ರೆ ಮಹಾಭಾರತ ಸನ್ನಿವೇಶದಲ್ಲಿ ಕೃಷ್ಣ ಮತ್ತೆ ಇಂದ್ರದೇವರು ಇದು ಅರ್ಜುನ ಇಬ್ರು ಮಾತ್ರ ಜಾಸ್ತಿ ಜೊತೆಗೆ ಇರ್ತಾರೆ, ಭೀಮಸೇನರ ಜೊತೆ ಜಾಸ್ತಿ ಇರೋದಿಲ್ಲ ಅಲ್ಲ, ಯಾಕೆ ಅವರಲ್ಲಿ ಅಷ್ಟು?
ಸರಿ, ಅದು ಹೇಳಿದ್ನಲ್ಲ, ನೇರ ಇವ ಸಂಬಂಧಪಟ್ಟಿದ್ದಲ್ದೆ ಹೋದ್ರು ಕೂಡ. ಪ್ರಶ್ನೆ ಇಷ್ಟೇ, ಹರಿವಾಯು ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ರಾಮ ಹನುಮಂತ ನಮಗೆ ಸಕ್ಕನ ಅರ್ಥ ಆಗ್ಬಿಡತ್ತೆ. ರಾಮ ಹನುಮಂತ ಜೊತೆ ಎಲ್ಲ ಕಡೆ ಕೂಡ ಜೊತೆಯೇ ಕಾಣ್ತಾರೆ. ಆದ್ರೆ ಮಹಾಭಾರತಕ್ಕೆ ಬಂದ್ರೆ ಆ ರೀತಿ ಕಾಣ ಕೃಷ್ಣ ಭೀಮ ಕಾಣಬೇಕಾಗಿತ್ತು, ಕಾಣದಿಲ್ವಲ್ಲ. ಕೃಷ್ಣ ಅರ್ಜುನರು ಕಾಣ್ತಾರೆ ಅಂತ ಅವ್ರ ಪ್ರಶ್ನೆ. ಗೊತ್ತಾಯ್ತಾ? ಬಹಳ ಸುಲಭ ಅದು. ಅಲ್ಲಿ ಏನ್ ತೋರಿಸಿದ್ದಾರೆ, ರಾಮ ಹನುಮಂತ ಸರ್ವೋತ್ತಮ ಜೀವೋತ್ತಮ ಗುಡ್ ಕಾಂಬಿನೇಷನ್ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತು. ಈ ಮಹಾಭಾರತದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಭೀಮಾ ಕೃಷ್ಣ ಮಧ್ಯದಲ್ಲಿ ಅರ್ಜುನ ಇದ್ದಾರೆ, ಅಜಯ ಅಸೋಸಿಯೇಷನ್ ಯಾತಕ್ಕೆ ಬಂತು ಅಂತ ಕೇಳಿದ್ರೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ರಾಮ ಹನುಮಂತರ ಅಸೋಸಿಯೇಷನ್ ಎಷ್ಟು ಇಂಪಾರ್ಟೆಂಟ್. ರಾಮ ಹನುಮಂತರ ಮಧ್ಯೆ ಯಾರಿದ್ರು ಕೂಡ ದೇ ಟು ಬಿಕಮ್ ವೆರಿ ಗ್ರೇಟ್ ಅಂತ ಅರ್ಥ. ಅರ್ಜುನ ಗ್ರೇಟ್ ಆಗ್ಲಿಕ್ಕೆ ಕಾರಣ ಅದರಿಂದ ಆಯ್ತು, ಅರ್ಜುನ ಗ್ರೇಟ್ ಆಗ್ಲಿಕ್ಕೆ ಅದು ಕಾರಣ ಆಯ್ತು. ಬರೀ ಮತ್ತೆ ರಾಮ ಹನುಮಂತರಂತೆ ಕೃಷ್ಣ ಭೀಮರು ಅಷ್ಟೇ ಹೇಳ್ಬಿಟ್ಟಿದ್ದಿದ್ರೆ ನಮ್ಗೇನು ಅನಿಸ್ತಿತ್ತು? ಈಗ ಉಳಿದವರು ಎನ್ಕರೇಜ್ ಮಾಡೋದಿಲ್ಲ, ಇವರು ತಾಗೊಬ್ರೆ ಮನಪಲಿ ಮಾಡ್ಕೊಂಡ್ಬಿಡ್ತಾರೆ ಎಂಬ ಕಾನ್ಸೆಪ್ಟ್ ಬರ್ಬೋದಾಗಿತ್ತು, ಆ ರೀತಿ ಬರಲಿಲ್ಲ. ಸೊ ಹನುಮಂತನ ರೋಲ್ ಎಷ್ಟಿದೆಯೋ ಭೀಮನ ರೋಲ್ ಅಷ್ಟಿದ್ದೇ ಇದೆ. ನಮ್ಮ ಮಹಾಭಾರತ ಸುಮ್ಮನೆ ನಾವು ಮೇಲೆ ಒಂದು ಕಲ್ಸರಿ ಗ್ಲಾಸ್ ಮಾಡಿದ್ರು ಕೂಡ ಅಲ್ಲಿ ಹನುಮಂತನ ರೋಲ್ ಎಷ್ಟು, ಭೀಮನ ರೋಲ್ ಅಷ್ಟೇ ಇದೆ. ಆದರೆ ಇಲ್ಲೇ ಅರ್ಜುನ ಸ್ವಲ್ಪ ಜಾಸ್ತಿ ಪ್ರೊಜೆಕ್ಟ್ ಆಗ್ತಾರೆ. ಅದಕ್ಕೇನು ಕಾರಣ ಅಂದರೆ, ಪ್ರಾಣದೇವರು ಡೈರೆಕ್ಟ್ ಆಗಿ ಗ್ರೇಟ್ ಆಗಿದ್ದಾರೆ ಎಂಬುದು ಎಷ್ಟು ಇಂಪಾರ್ಟೆಂಟೋ, ಥ್ರೂ ಪ್ರಾಣದೇವರು ಯಾರು ದೇವರನ್ನು ಅಪ್ರೋಚ್ ಮಾಡ್ತಾರೋ ಅವರು ಕೂಡ ದೆ ಶೈನ್ ಲೈಕ್ ಎನಿಥಿಂಗ್, ಅದನ್ನು ಹೇಳಬೇಕಾದ್ರೆ ಅರ್ಜುನ ಪಾತ್ರ ಬಂತು. ಸೊ ನೆಕ್ಸ್ಟ್ ಕೇಸ್ ಅದಷ್ಟೇ, ಅದರಿಂದ ಅದು ಕಂಟಿನ್ಯೂಡ್ ಪೋರ್ಷನ್ ಇದೆ. ಇಲ್ಲಾದ್ರೆ ಪ್ರೋಟೋಟೈಪ್ ಆಗಿಬಿಡೋದು, ಎರಡು ಕೂಡ ಡೂಪ್ಲಿಕೇಟ್ ಆಗಲಿಲ್ಲ, ಎಕ್ಸ್ಟೆಂಡ್ ಆಯ್ತು. ಈಗ ಅದು ಪ್ಲಸ್ ಪಾಯಿಂಟ್ ಇದ್ದ ಹಾಗೆ ಅದು ಇದಲ್ಲ. ಯಾರು ಹತ್ತು ಮಂದಿ ಅಲ್ಲ,
ಎರಡು ಅವತಾರದಲ್ಲಿ ಆಯ್ತು. ಈಗ ಮೂರನೇ ಅವತಾರದಲ್ಲಿ ಯಾವ ರೀತಿ ಆಚಾರ್ಯರು?
ಮೂರನೇ ಅವತಾರದಲ್ಲಿ ನೋಡಿ, ಒಂದೊಂದೇ ಹ್ಯಾಗ್ ಮಾಡ್ಕೊಟ್ಟು ಬಂದರು ಅಂದ್ರೆ, ರಾಮ ಹನುಮಂತ ಕ್ಲೋಸ್ ಇದ್ದಾರೆ, ಕೃಷ್ಣ ಭೀಮ ಕ್ಲೋಸ್ ಇದ್ದಾರೆ, ಸ್ವಲ್ಪ ಅರ್ಜುನ ತರ್ತಾರೆ. ಇಲ್ಲಿ ನೋಡಿದ್ರೆ ವೇದವ್ಯಾಸರು ಕಾಣದೇ ಇಲ್ಲ ನಮಗೆ, ಬರೀ ಭದ್ರಾಚಾರ ಅಷ್ಟೇ ಕಾಣ್ತಾರೆ. ಗೊತ್ತಾಯ್ತಾ? ಯಾಕೆ ತೋರಿಸ್ತಾ ಬಂದ್ರೆ? ಈಗ ದೇವ್ರ ಜೊತೆ ಡೈರೆಕ್ಟ್ ಇದ್ರು ಕೂಡ ಬಿಕಮ್ಸ್ ವೆರಿ ಎಫೆಕ್ಟಿವ್. ಗೊತ್ತಾಯ್ತಾ? ಇನ್ನೊಬ್ಬರು ಕರ್ಕೊಂಡು ಬಂದ್ರು ಕೂಡ ಹಿ ಮೇಕ್ ಹಿಮ್ ಗ್ರೇಟ್. ಸೆಕೆಂಡ್ ಕೇಸು. ಥರ್ಡ್ ಕೇಸು, ದೇವ್ರ ಎದುರು ಕಾಣದೇ ಇಲ್ಲ ಆದ್ರೂ ಕೂಡ ದೇವ್ರ ಮನಸ್ಸಲ್ಲಿ ಇದ್ರು ಸಾಕು ಬರಲಿ ದೊಡ್ಡವನಾಗ್ತಾನೆ ಅಂತ ಥರ್ಡ್ ಕೇಸು. ಮೂರು ಅವತಾರಗಳಲ್ಲೂ ಕೂಡ ನಮ್ಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ದೇವ್ರ ಜೊತೆ ಡೈರೆಕ್ಟ್ ಇದ್ದು ಆರಾಧನೆ ಮಾಡಿ ಮುಂದಕ್ಕೆ ಬರ್ಬೋದು. ದೇವ್ರ ಎದುರುಗಡೆ ದೇವ್ರು ಕಾಣ್ತಾ ಇಲ್ಲ, ಒಳಗಡೆ ನಾವು ದೇವ್ರನ್ನ ಆರಾಧನೆ ಮಾಡ್ತಾ ಶೈನ್ ಆಗ್ಬೋದು. ಮತ್ತೊ ರೂಪದಿಂದ ಅದಾಯ್ತು, ಜೊತೆ ವೇದವ್ಯಾಸ ಜೊತೆ ಬರೋದೇ ಇಲ್ಲ ಒಂದು ಅವತಾರದೊಳಗೆ. ಅಲ್ಲಿ ಕೃಷ್ಣ ಅಕೇಶನಲ್ಲಿ ಆಗಲಿ ಭೀಮ್ ಜೊತೆಗೆ ಇರ್ತಾರೆ ಅಕೇಶನಲ್ಲಿ, ರಾಮ ಯಾವಾಗಲೂ ಇರ್ತಾನೆ, ಕೃಷ್ಣ ಅಕೇಶನಲ್ಲಿ ಇರ್ತಾನೆ, ವೇದವ್ಯಾಸ ನಮ್ಮ ಕಣ್ಣಿ ಕಾಣ ಇರೋದೇ ಇಲ್ಲ. ಹೌದಲ್ಲ? ಬಟ್ ಈವನ್ ದೆನ್ ರಾಮ ಹನುಮಂತ ಕೃಷ್ಣ ಭೀಮ ವ್ಯಾಸ ಮಧ್ವ, ಅದು ಎಲ್ಲ ಒಂಥರ ಜಟಿಯಾಗಿರೋ ಪದಗಳು, ಅದು ಸ್ವಾರಸ್ಯ. ಏನ
ಮೊದಲನೇದು, ಇಂದ್ರದೇವರು ಬಂದು ರುದ್ರದೇವರನ್ನ ಕರಿಬೋದಾಯ್ತಲ್ಲ ಕುಂತಿದೇವಿ.
ಸರಿ. ಆಮೇಲೆ
ಎರಡನೇದು, ಧರ್ಮರಾಜನ್ ಬಂದು ಯಕ್ಷನಾದ್ರೂ ಭೀಮಸೇನ್ ದೇವರನ್ನ ಕೇಳಿದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತೀರಿ? ನಕುಲನ್ನೇ ಮಾಡ್ತೀರಾ ಅಥವಾ ಒಬ್ಬರು ಉಳಿಸು ಅಂದಾಗ ಭೀಮಸೇನ್ ದೇವರು ನಕುಲನ್ನೇ ಉಳಿಸು ಅಂತ ಹೇಳ್ತಿದ್ರಾ ಅಥವಾ ಬೇರೆ ಯಾರನ್ನಾದ್ರೂ ಹೇಳ್ತಿದ್ರಾ? ಬೈ ಚಾನ್ಸ್ ಯಕ್ಷ ಏನಾದ್ರೂ ಭೀಮಸೇನ್ ದೇವರನ್ನ ಕೇಳಿದ್ರೆ?
ಹಾಗೆ ಎರಡು ಪ್ರಶ್ನೆಗಳು. ಒಂದ್ ಪ್ರಶ್ನೆ ಏನಂತ ಕೇಳಿದ್ರೆ, ಎರಡು ಧೈರ್ಯ ಸಂಬಂಧಪಟ್ಟಿದ್ದೇನೆ. ಹೇಳಿದ್ರು ಭೀಮಸೇನನ್ನ ಎರಡನೇ ಭಗವನ್ನಾಗಿ ಪಡೆದಾಯ್ತು ಕುಂತಿ ಪಾಂಡವ. ಆಮೇಲೆ ತಾರತಮ್ಯದಲ್ಲಿ ಲೆಕ್ಕ ಹಾಕಿದ್ರೆ ಅವ್ರು ಯಾರನ್ನು ಪಡಿಬೇಕಾಗಿತ್ತು? ಬ್ರಹ್ಮವಾಯುಗಳಾದ ಮೇಲೆ ಈ ಪುರುಷರಲ್ಲಿ ಗರುಡ ಶೇಷ ರುದ್ರ ಬರ್ತಾರೆ, ಗರುಡನಾರ ಕರಿಬಹುದಾಗಿತ್ತು, ಶೇಷನಾರ ಕರಿಬಹುದಾಗಿತ್ತು, ಶಿವರಾತ್ರಿ ಆದರೆ ಶಿವನಾದ ಕರಿಬಹುದಾಗಿತ್ತು. ಅವ್ರು ಮೂರು ಜನ ಬಿಟ್ಟು ಇಂದ್ರನ್ನ ಯಾಕೆ ಕರೆದಿತ್ತು ಅಂತ ಪ್ರಶ್ನೆ ಒಂದು ಒಂದು ಎಂದಾದಾಗಾಯ್ತು, ಓವರ್ ಲುಕ್ ಪಡೆದಾಗಾಯ್ತು ಒಂದು ಸ್ಟೆಪ್ನ. ಒಳ್ಳೆ ಪ್ರಶ್ನೆ ಅದು. ಅದಕ್ಕೆ ಹೇಳ್ತಾರೆ ಗರುಡನ ಕರಿಯಾಗಿಲ್ಲ, ಯಾಕೆ ಗರುಡನಿಗೆ ಅವತಾರನೇ ಇಲ್ಲ, ಗರುಡ ಅವತಾರ ಮಾಡೋದಿಲ್ಲ. ಆಮೇಲೆ ಶ್ರೇಷ್ಠೆಯವನು ಕರಿಯಾಗಿಲ್ಲ, ಬಲರಾಮ್ ಹುಟ್ಟಿ ಆಗಿದೆ ಈಗಾಗಲೇ, ಬಲರಾಮ್ ಹುಟ್ಟಿಬಿಟ್ಟಿದ್ದಾನೆ. ಸೊ ಚಾನ್ಸ್ ಇದ್ದು ರುದ್ರವನ್ನು ಕರಿಬಹುದಾಗಿತ್ತು ಅಷ್ಟೇ, ರುದ್ರವನ್ನು ಕರಿಬಹುದಾಗಿತ್ತು. ಅದಕ್ಕೆ ಒಂದು ಉತ್ತರ ಇದೆ, ಅವರು ಅಶ್ವತ್ಥಾವರ ಹುಟ್ಟುಬಿಟ್ಟಿದ್ದಾರೆ ಈಗಾಗಲೇ, ಒಂದು ಉತ್ತರ. ಅದಕ್ಕೆ ಇನ್ನೊಂದು ಉತ್ತರ ಅಂತ ಕೇಳಿದರೆ, ಈ ಬೇಕಾಗಿರೋದೇನೀಗ ಧರ್ಮ ರಕ್ಷಣೆಯ ಪರ್ಪಸ್, ಧರ್ಮ ರಕ್ಷಣೆಯ ಪರ್ಪಸ್ ಆಗಿ ಶಿವಂದು ಡಿಸ್ಟ್ರಕ್ಟಿವ್ ರೋಲ್, ಸಾಮಾನ್ಯವಾಗಿ ಡಿಸ್ಟ್ರಕ್ಟಿವ್ ರೋಲ್. ಆದ್ದರಿಂದ ಅವ್ರು ಏಕ್ ಮಾಡ್ದು ಹೊರತು ಕೂಡ ಅಂತ ರಾಟ ಕೇಳಿದ್ರೆ ಹೊರದಾಕ್ಬಿಡ್ತಾರೆ ಅದೇ ಅಂತೇಳಿ. ಅವ್ರ ಪೋರ್ಟ್ಫೋಲಿಯೋ ಒಂದು ಲಯಕಾರಕ ಶಿವ, ಪ್ರಾಧಾನ್ಯ ಪಾಲನೆಯೇ ನೈವ ಯೋಗ್ಯ, ಆ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರದ್ದು. ಸೊ ನೆಕ್ಸ್ಟ್ ಬರೋದು ಯಾರು? ಇಂದ್ರನೆ. ಆಮೇಲೆ ಸೊ ಆ ಸೀನಿಯಾರಿಟಿ ಓವರ್ ಲುಕ್ ಮಾಡೋಕೆ ಕಾರಣ ಇದೆ ಅಷ್ಟೇ. ಸರಿ ಹೋಯ್ತು.
ಹಾಗಾದ್ರೆ ಅಲ್ಲೊಂದು ಸಂದೇಹ ಬರುತ್ತೆ. ಹಂಗಂದ್ರೆ ಇಲ್ಲಿ ಧರ್ಮರಾಜ ಇದ್ದ ವಿದುರ ಇದ್ರು, ಒಂದೇ ದೇವತೆ ಎರಡು ಅವತಾರ ಆಯ್ತು ಅಂತ
ಯಾರಿಗೆ ಅಲ್ಲ ಬಿಟ್ಕೊಂಡಿದ್ರೆ ಒಂದು ಪರ್ಪಸ್ ಅದು ಇರಲೇಬೇಕು ಅಂತ ಇರಬಾರದ ನಿಯಮ ಏನೂ ಇಲ್ಲ. ಒಂದರಿಂದ ಪರ್ಪಸ್ ಸರ್ವ್ ಆಗೋದು, ಅದೇ ಇನ್ನೊಂದು ಬೇಕಿಲ್ಲ ಅಷ್ಟೇ. ಆದ್ರೆ ತಗೊಂಡಿದ್ದೆ ಯಾಕೆ ಎಂಬುದು ಬೇರೆ ಪ್ರಶ್ನೆ. ಹಾಗಿದ್ರೆ ತಗೊಳ್ಬೇಕು ನಿಯಮ ಕೂಡ ಇಲ್ವಲ್ಲ, ತಗೊಂಡವ್ರ ಕೇಸ್ ಅಷ್ಟೇ ಕೊಟ್ಟರೆ ತಗೊಳ್ದಿದ್ದವ್ರ ಕೇಸ ಇದೆಯಲ್ಲ. ಸೊ ಅದು ಇದು ಮಾ ಕಾಂಟ್ರಾಕ್ಟ್ ಮಾಡಕ್ ಬರೋದ್ರಿಂದ ಅದು ಇಂಪಾರ್ಟೆಂಟ್ ಅಲ್ಲ, ಇಷ್ಟೇ ಇಂಪಾರ್ಟೆಂಟ್. ಇನ್ನು ಎರಡನೇ ಪ್ರಶ್ನೆ, ಭೀಮನ್ನೇ ಕೇಳಿದ್ರೆ ಅಕಸ್ಮಾತ್ ಈಗ ಉತ್ತರ ಏನು? ಈ ಪ್ರಶ್ನೆ, ಧರ್ಮರಾಜ ಇದ್ದಾನೆ, ಭೀಮಸೇನ ಅಕ್ರ ಸಹದೇವ ಮಲಗಿಬಿಟ್ಟಿದ್ದಾರೆ, ಇದು ಒಂದು ಕೇಸ್ ಆಯ್ತು. ಇನ್ನೊಂದು ಕೇಸ್ ಏನಂತ ಕೇಳಿದ್ರೆ, ಧರ್ಮರಾಜ ಅರ್ಜುನ ಅಕ್ರ ಮಲಗಿಬಿಟ್ಟಿದ್ರೆ ಭೀಮ ಹೀಗಿದ್ದಾನೆ, ಆತ ಪ್ರಶ್ನೆ ಉತ್ತರ ಕೊಡ್ತಾನೆ, ಆಗ ಚಾಯ್ಸ್ ಕೊಡ್ತಾನೆ ಈತ, ಅವಾಗ ಏನಾಗ್ತಿತ್ತು? ಐ ಭಾರಿ ಇಮ್ಯಾಜಿನೇಷನ್ ಮೇಲೆ ಇಮ್ಯಾಜಿನೇಷನ್ ಬಿಡಿ, ಮತ್ತು ಟೋಟಲಿ ಬಾಬಾ ರಿಲೇಟ್ ಮಾಡ್ಬೇಕಾಗ, ಆ ರೀತಿ ಬದಲಾಯಿಸಿದ್ರೆ ಏನಾಗ್ತಿತ್ತು? ಭೀಮಸೇನ ಯಾರ ಬಂದು ಕೇಳ್ತಾನೆ ಇರಲಿಲ್ಲ, ಹೊರತಪ್ಪ ನಾವು ಒಬ್ಬರೇ ಸಾಕು ಮುಗಿಸ್ಬಿಡ್ತೇನೆ ಕತೆ. ಹಾ, ಅಸಿಸ್ಟೆನ್ಸ್ ಬೇಕಿದ್ದವ್ರಿಗೆ ಅದೆಲ್ಲ, ಉಳಿದವ್ರಿಗೆ ಬೇಕೇ ಇಲ್ಲ. ಹಾಗಿದ್ರೆ ಭೀಮಸೇನ ಆ ಕೆಲಸ ಇಲ್ಲಲ್ಲ, ಇಲ್ಲೆಲ್ಲೂ ಮಾಡುವುದಾಯ್ತು. ಬೇಕಾದ್ರೆ ಘಟೋತ್ಕಚ ಸತ್ತ ಒದಿಸ್ಬೋದಾಗಿತ್ತು, ತಾನೇ ಒದಿಸ್ಬೋದಾಗಿತ್ತು, ಯಾರು ಕೇಳಲೇಬೇಕಾಗಿದ್ದಿಲ್ಲ. ಯಾಕೆಂದ್ರೆ ತಾನೇ ಪ್ರಾಣ, ಘಟೋತ್ಕಚ ಮಗ ಸತ್ತ ಬದಲಿಸಲಿಲ್ಲ ಭೀಮಸೇನ. ಆ ಕಾಲಕ್ಕೆ ಏನಾದರೂ ಅದಾಗಬೇಕಷ್ಟೇ. ಧರ್ಮರಾಜ ಆರೇ ಅಂತ ಹ್ಯಾಂಗಲಲ್ಲಿ ಯೋಚನೆ ಮಾಡುವುದಾಯ್ತು. ಬೇಕಾದ್ರೆ ಇನ್ನೂ ಲೆಕ್ಕ ತಗೊಂಡಾಗಿದ್ರೆ ಯಾರು ಬದುಕದೇ ಬೇಕಾಗಿಲ್ಲ, ನನಗೆ ಅನ್ಬೋದಾಗಿತ್ತು. ಬೇಕಾದ್ರೆ ಮಹಾಫಲೇಶ್ವರ ಕದಾಚಲ ತಗೊಂಡು ಈ ರೀತಿ ತಗೊಳ್ಬೋದಾಗಿತ್ತು. ಅದು ನಮ್ಮ ಪಾಯಿಂಟ್ ಇಷ್ಟೇ, ಧರ್ಮರಾಜ ಒಂದು ಲಿಮಿಟೆಡ್ ಕ್ಯಾರೆಕ್ಟರ್, ಭೀಮಸೇನಂತೆ ಪರ್ಫೆಕ್ಟ್ ಕ್ಯಾರೆಕ್ಟರ್ ಅಲ್ಲ. ಬಟ್ ಆ ಲಿಮಿಟ್ ವಿತಿನ್ ಇಸ್ ಲಿಮಿಟೇಷನ್ಸ್, ಎಷ್ಟು ಬ್ರಾಡ್ ಆಗಿ ಯೋಚನೆ ಮಾಡೋದು, ಅದು ಇಂಪಾರ್ಟೆಂಟ್. ವಿತ್ ಇಸ್ ಲಿಮಿಟೇಷನ್ಸ್, ಒಬ್ಬ ಚಿಕ್ಕ ಮಗು ಚಾಕ್ಲೇಟ್ ಕೊಟ್ಟರೆ ಭಾರಿ ಗ್ರೇಟು, ದೊಡ್ಡವ್ ಚಾಕ್ಲೇಟ್ ಕೊಟ್ಟರೆ ದೊಡ್ಡ ವಿಷಯ ಅಲ್ಲ. ಆ ದೊಡ್ಡ ಡೋನರ್ ಆದರೆ ಇಂಪಾರ್ಟೆಂಟ್. ಚಿಕ್ಕ ಮಗು ಚಾಕ್ಲೇಟ್ ಕೊಟ್ಟಾಗ ಅಪ್ರಿಷಿಯೇಟ್ ಮಾಡೋದೇನೀಗ, ಆ ಕೂಡ ಮೆಂಟಾಲಿಟಿ ಇದೆ, ದಟ್ ಈಸ್ ಇಂಪಾರ್ಟೆಂಟ್. ಎಷ್ಟು ಕೊಡ್ತೋ ಅಂತ ಕೌಂಟ್ ಆಗೋದಿಲ್ಲ, ಆ ಏಜ್ಗೆ ಎಷ್ಟು ಒಂದು ಬೆನಿವಿನೆಂಟ್ ಅಪ್ರೋಚ್ ಇದೆಯಲ್ಲ, ಅದು ಗುರುಡು. ಸೊ ಆ ಧರ್ಮರಾಜ ಅದು ಗ್ರೇಟ್ ಆಗ್ತಾರೆ.
ಸರ್, ಇನ್ನೂ ಒಂದು ಸಂದೇಹ ಹೇಳ್ತಿದ್ರಲ್ಲಿ, ಇವಾಗ ಕ್ಷತ್ರಿಯರು ಮೇನ್ ಕಾರ್ಯ ಏನಂದ್ರೆ ಭೂಭಾರ ಹರಣ ಮಾಡಕ್ಕೆ, ಅವ್ರು ಅವತಾರ ಮಾಡಿರ. ಎಮೋಷನಲ್ ಆಗಿ ನಕುಲ್ ಅನ್ನು ಸೆಲೆಕ್ಟ್ ಮಾಡೋ ಬದಲು ಭೀಮಸೇನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಭೂಭಾರ ಹರಣ ಚೆನ್ನಾಗಾಗ್ತಿತ್ತು, ಅಲ್ಲಿ ಫೋಕಸ್ ಕಮ್ಮಿ ಆದಂಗಾಗತ್ತಲ್ವಾ? ಇಲ್ಲ, ಭೀಮಸೇನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲರನ್ನ ಕೊಂದಾಕಿ ಬಿಡ್ತಿದ್ದ
ಅಣ್ಣನ,
ಅದು ಅಣ್ಣನ ಧರ್ಮ ಹಂಗ್ ಮಾಡಿದ್ರೆ ಎಲ್ಲರನ್ನ ಕೊಂದು ಬಿಡ್ತಿದ್ದ, ಅದು ಮೇನ್ ಆಕ್ಟಿವಿಟಿ ಪರ್ಪಸ್ ಸರ್ವ್ ಆಗ್ತಿತ್ತು. ಇದು ಬರೀ ಎಮೋಷನಲ್ ಅನ್ಸಲ್ಲ, ಇದು ಬರೀ ತಾಯಿಗೋಸ್ಕರ ಇದು ಮಾಡಿದ, ಎರಡು ಕಂಪೇರ್ ಮಾಡಿದ್ರೆ ಭೂಭಾರ ಹರಣನೇ ಜಾಸ್ತಿ ಆಗ್ತಲ್ಲ, ಅದನ್ನೇ ಮಾಡಬಹುದಾಗಿತ್ತಲ್ಲ ಅಂತ
ಪ್ರಶ್ನೆ ಏನಂತ ಕೇಳಿದ್ರೆ, ಧರ್ಮರಾಜ ಅಣ್ಣನಾಗಿ ಭೀಮಸೇನ ತಮ್ಮನಾಗಿ ಇಷ್ಟೆಲ್ಲ ಮಹಾಭಾರತ ಜೋಲಾಗಿ ನೆಡ್ಡೆಂಟು ಪರ್ವ ಹಿಡಿಯೋದಕ್ಕಿಂತ ಭೀಮಸೇನ ಅಣ್ಣ ಆಗಿಬಿಟ್ಟಿದ್ರೆ ಆದಿಪರ್ವಕ್ಕೆ ಮಂಗಳ ಆಗಿ ಹೋಗ್ತಿತ್ತು ಆರಾಮವಾಗಿ. ಇಷ್ಟೆಲ್ಲ ಯಾಕೆ ಈಕೆಲ್ಲ ತನ್ನ ದುಷ್ಟ ಅದೇ ತಾನೆ?
ಅಲ್ಲ, ಕ್ವಶನ್ ಏನಂದ್ರೆ, ನಕುಲನ್ನ ಬದುಕಿಸು ಅಂತ ಕೇಳೋದು ತಾಯಿಗೋಸ್ಕರ ಮಾಡಿದ ಧರ್ಮರಾಜ, ಅದ್ರ ಬದಲು ಭೀಮಸೇನೇನಾದ್ರೂ ಬದುಕಿಸು ಅಂತ ಹೇಳಿದ್ರೆ ಭೀಮಸೇನ ಬದುಕ್ತಿದ್ದ, ಭೀಮಸೇನ ಬದುಕಿದ್ರೆ ಎಲ್ಲರೂ ಸಾಯ್ತಾರ ದುಷ್ಟರೆಲ್ಲ. ಈ ದೇವತೆಗಳು ಮೈನ್ ಪರ್ಪಸ್ ಭೂಭಾರ ಹರಣ ಕಮ್ಮಿ ಮಾಡಕ್ಕೆ, ಅದು ಮೇನ್ ಆಗ್ತಿದೆ ಹೊರತು ಇದೆ ಈ ಎಮೋಷನಲ್ ಕಾರಣಕ್ಕೆ
ಅಲ್ಲ. ಅಲ್ಲ, ಯಾವಾಗಲೂ ಕೂಡ ನಾವು ಪಾಯಿಂಟ್ ನೋಡೋದು ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್ ಹೇಳ್ತಾ, ಅದು ಇಂಪಾರ್ಟೆಂಟ್. ಧರ್ಮರಾಜನಿಗೆ ರಾಜ್ಯಕೋಶಗಳು ಮುಖ್ಯ ಆಗ್ಲಿಲ್ಲ ಅಂತಲೇ, ತನ್ನ ತಾಯಿಗೆ ತನ್ನ ಒಬ್ಬ ಮನುಷ್ಯ ಪ್ರತಿಯೊಂದು ಅನೇಕ ಕಮಿಟ್ಮೆಂಟ್ ಇರ್ತದೆ. ಒಬ್ಬ ಕೆಲಸ ಗೌರ್ಮೆಂಟ್ ಸರ್ವೆಂಟ್ ಇದ್ದಾನೆ, ಅವನ ಮನೆಗೂ ಕಮಿಟ್ಮೆಂಟ್ ಇದೆ, ಅವನು ಆಫೀಸ್ಗೂ ಕಮಿಟ್ಮೆಂಟ್ ಇದೆ. ಕೆಲವು ಹೆಂಡತಿ ಭಾರಿ ಸೀರಿಯಸ್ ಇದ್ದಾಗ ಆಫೀಸ್ ಕೆಲಸ ದೊಡ್ಡದಾಗೋದಿಲ್ಲ, ಹೆಂಡತಿ ಆರೋಗ್ಯನೇ ದೊಡ್ಡದಾಗ್ತದೆ, ಮಕ್ಕಳ ಆರೋಗ್ಯನೇ ದೊಡ್ಡದಾಗ್ತದೆ. ಆದರೆ ನಾರ್ಮಲ್ ಇದ್ದ ಕಾಲಕ್ಕೆ ಆಫೀಸ್ನಲ್ಲಿ ಕೆಲಸನೇ ದೊಡ್ಡದಾಗ್ತದೆ, ಎರಡು ಕ್ಲಾಶ್ ಬರ್ತವೆ. ಅದರಿಂದ ಯಾವುದಕ್ಕೆ ನಾವು ಪ್ರಯಾರಿಟಿ ಕೊಡಬೇಕು ಅನ್ನೋದು ಆ ಕಾಲಕ್ಕೆ ಡಿಫೈನ್ ಆಗಬೇಕು. ಜನರಲ್ಲೂ ಮಾಡಕ್ಕೆ ಬರೋದಿಲ್ಲ ಆ ಕಾಲಕ್ಕೆ, ಯಾವ್ದು ಮೋರ್ ಇಂಪಾರ್ಟೆಂಟ್ ಪ್ರಶ್ನೆ ಈಗ, ಅದು ಇದು ಬರ್ನಿಂಗ್ ಪ್ರಾಬ್ಲಮ್. ಈಗ ಯಾರು ಬದುಕಬೇಕಷ್ಟೇ, ಈಗ ಇಮಿಡಿಯೇಟ್ ಅಟೆನ್ಷನ್ ಯಾವುದು ಕೊಡ್ತಾರೆ? ಈಗ ಧರ್ಮರಾಜ ಧರ್ಮಕ್ಕೆ ಕೊಟ್ಟನೆ ಹೊರತು ರಾಜ್ಯಕ್ಕೆ ಕೊಡಲಿಲ್ಲ ಅಷ್ಟೇ. ರಾಜ್ಯಕ್ಕೆ ಎಮೋಷನಲ್ ಆಸ್ಪೆಕ್ಟ್ ಕಂಟ್ರೋಲ್ ಮಾಡಿದೆ, ಆಕ್ಚುಲಿ ಕಂಟ್ರೋಲ್ ಮಾಡಿದೆ ಅಂಬುದು ಭಾರಿ ಇಂಪಾರ್ಟೆಂಟ್. ಅದು ನೋಡೋದಕ್ಕೆ ತಾಯಿ ಅಂತ ಪ್ರಶ್ನೆ, ತಾಯಿ ಪ್ರಶ್ನೆ ಅಲ್ಲ, ಅದು ಕರ್ತವ್ಯದ ಪ್ರಶ್ನೆ, ಅದು ಬಹಳ ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ಸ್ಕೂಟರ್ ಬಿದ್ದುಬಿಡುತ್ತೆ, ಈಗ ಯಾರನ್ನ ಮೊದಲೇ ಎತ್ತಬೇಕು ಪ್ರಶ್ನೆ, ಈಗ ಯಾರನ್ನ ಮೊದಲು ಎತ್ತಬೇಕು? ಸ್ಕೂಟರ್ ಎತ್ತಬೇಕು, ಬಿದ್ದವನ್ನ ಎತ್ತಬೇಕು? ತುಂಬಾನೇ ಓನರ್ ಸ್ಕೂಟರ್, ಓನರ್ ಸ್ಕೂಟರ್ ಎತ್ತಾನ ಫಸ್ಟ್, ಯಾರಿಗೂ ಸ್ಕೂಟರ್ ಕೊಟ್ಟಿರ್ತಾನೆ, ತನ್ನ ಸ್ಕೂಟರ್ ಅಂತ ಸ್ಕೂಟರ್ ಎತ್ತಾನೆ, ತಂದೆ ಆದ್ರೆ ಮಗನ ಎತ್ತಾನೆ ಫಸ್ಟ್, ಹೌದಲ್ಲ? ಇಲ್ಲಿ ನಾವು ತೋಳೋದೇನೀಗ, ಅವ್ರ ಮೈಂಡ್ ಹೇಗೆ ವರ್ಕ್ ಮಾಡ್ತದೆ ಅಂತ, ಅವ್ರ ಅಟ್ಯಾಚ್ಮೆಂಟ್ ಯಾವ ಕಡೆ ಇರ್ತದೋ ಆ ಕಡೆ ಗಮನ ಹೊಡ್ತದೆ. ಸೊ ಧರ್ಮದ ಅಟ್ಯಾಚ್ಮೆಂಟ್ ಯಾವ ಕಡೆಗೆ ಇತ್ತು? ಧರ್ಮದ ಬಗ್ಗೆ ಇತ್ತೆ ಹೊರತು ರಾಜ್ಯದ ಬಗ್ಗೆ ಇದ್ದಿಲ್ಲ, ಅದು ಇಂಪಾರ್ಟೆಂಟ್. ರಾಜ್ಯ ಬೇಕಾದವರಾಗಿದ್ರೆ ಯಾವ ಕಡೆ ಗಮನ ಕೊಡ್ತಿದ್ರು? ಆ ಕಡೆ ಗಮನ ಕೊಡ್ತಿದ್ರು. ಬಟ್ ಒಂದು ಸನ್ನಿವೇಶದಲ್ಲಿ ಎಲ್ಲ ಒಟ್ಟಿಗೆ ಒಂದು ತಲೆಗೆ ಬರೋದಿಲ್ಲ ಮನುಷ್ಯನಿಗೆ, ಆ ಕಾಲಕ್ಕೆ ಯಾವ್ದು ಇಂಪಾರ್ಟೆಂಟ್ ಅದು ಮಾತ್ರ ತಲೆಗೆ ಬರೋದು. ಧರ್ಮದ ಆ ರೀತಿ ಯೋಚನೆ, ಭೀಮಸೇನ ಅವರೆಲ್ಲ ಬೇರೆ, ಆಲ್ ರೌಂಡ್ ಥಿಂಕಿಂಗ್ ಕೆಪಾಸಿಟಿ ಇರೋ ವಿಷಯ ಬೇರೆ. ಲಿಮಿಟೆಡ್ ಇದ್ದಿದ್ದಾಗ ಅವ್ರು ಯಾವ್ದಕ್ಕೆ ಆಪ್ಟ್ ಮಾಡ್ತಾರೆ ಎಂಬುದು ಇಂಪಾರ್ಟೆಂಟ್. ಧರ್ಮರಾಜ ಯಾವ್ದಕ್ಕೆ ಆಪ್ಟ್ ಮಾಡಿದಾಗ ರ್ಯಾಷನಲ್ ಇದಕ್ಕೆ ಇಂಪಾರ್ಟೆಂಟ್ ಆಪ್ಟ್ ಮಾಡ, ಅದು ಗ್ರೇಟ್, ಅದು ಇಂಪಾರ್ಟೆಂಟ್.
ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ, ಕುಂತಿಗೆ ಇದುವರೆಗೂ ನಾವು ಮಾತಾಡಿದ್ದು ಐದು ಮಕ್ಕಳು ಪಾಂಡವರು ಅಂತ, ಬಟ್ ಬಟ್ ಕರ್ಣನ್ ಬಗ್ಗೆ ನಾವೇನು ಈ ವರ್ಕ್ಶಾಪ್ ಅಲ್ಲಿ ಏನೂ ಆಗಿಲ್ಲ. ಅಂದ್ರೆ ಕುಂತಿಯ ಇಗ್ನೋರೆನ್ಸ್ ಇಂದ ಅಥವಾ ಇನ್ನೋಸೆನ್ಸ್ ಇಂದ ಕರ್ಣನ ಜನ್ಮ ಆಯ್ತು. ಕಾರಣಾಂತರದಿಂದ ಕರ್ಣ ಸೂತ ಪುತ್ರನಾಗಿ ಬೆಳೆದ, ಆಮೇಲೆ ದುರ್ಯೋಧನ ಸೇರ್ಕೊಂಡ. ಇದಕ್ಕೆಲ್ಲ ಎಲ್ಲೊಂದ್ ಕಡೆ ಕುಂತಿ ಕಾರಣಲಾದಲ್ವಾ? ಅಂದ್ರೆ ಈ ಪಾಪಕ್ಕೆ, ಈಗ ಕರ್ಣ ಮಾಡೋ ಪಾಪಕ್ಕೆ ಅವನು ಅವನ ಪ್ರಕಾರ ಕರ್ತವ್ಯ ನಿಷ್ಠೆ ಅನ್ಕೊಂಡು ದುರ್ಯೋಧನ ಅಧರ್ಮ ಮಾಡ್ತಾ ಇದ್ರು, ಅದಕ್ಕೆ ಪ್ರೋತ್ಸಾಹ ಅವನು ಹೇಳ್ದಂಗೆ ಕೇಳ್ಕೊಂಡಿದ್ದ. ಅದು ಕರ್ಣನ್ಗೂ ಪಾಪ ತಟ್ಟಿದ್ರು ಕೂಡ ಕುಂತಿಗೂ ಆಗ್ಬೇಕಲ್ಲ, ಯಾಕಂದ್ರೆ ಮೇನ್ ಕಾರಣಕ್ಕಂತ ಕುಂತಿ ಆಗ್ಬೇಕಲ್ಲ, ಯಾಕಂದ್ರೆ ಹುಟ್ಟಿದ ಮಗುನಲ್ಲಿ ಬಿಟ್ಟು ಇದ್ರೆಲ್ಲ ಆಗಿದ್ದಕ್ಕೆ ಆಗುತ್ತೆ. ಸೊ ಇದರಿಂದ ಏನ್ ಪರಿಹಾರ ಅಂದ್ರೆ ಕರ್ಣನ್ ಏನಿಲ್ಲಿ ಆಕ್ಚುಲಿ ಪಾಂಡವ್ ಜೊತೆ ಆಜ್ಞಾನ ತಗೊಂಡ್ರೆ ಅವ್ರದ್ದೇನಿಲ್ಲಿ ಏನ್ ಕನ್ವೆ ಮಾಡುತ್ತೆ ಮೆಸೇಜ್ ಅಂತ?
ಈ ಪ್ರಶ್ನೆಗೆ ಉತ್ತರ ಎರಡು. ಮೊದಲೇದಾಗಿ ಕುಂತಿ ಕರ್ಣನ ತ್ಯಾಗ ಮಾಡಿಲ್ಲಲ್ಲ, ಇದು ಆ ಮಟ್ಟಿಗೆ ಧರ್ಮದ ಲೋಪ ಅಲ್ವೇ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಮೊದಲೇ ಹೇಳಿದೆ, ಧರ್ಮರಾಜ ಜೂಜಾಡಿಲ್ಲ ಅಲ್ಲ ಅಂತ ಪ್ರಶ್ನೆ ಇದ್ರೆ ಹೇಗೋ ಹಾಕಿ. ಧರ್ಮರಾಜ ಜೂಜಾಡಿಯು ಸ್ಟಿಲ್ ಈಸ್ ಗ್ರೇಟ್. ಕುಂತಿ ಕರ್ಣನ ಬಿಟ್ಟಿದ್ದೇನೋ ತಪ್ಪಿರುವ ತಪ್ಪು ಅಂತ ಇಟ್ಕೊಂಡ್ಬಿಡೋಣ, ಸ್ಟಿಲ್ ಶಿ ಇಸ್ ಗ್ರೇಟ್. ಯಾಕೆ ಮುಂದೆ ತಾನು ಮಾಡಬೇಕಾಗಿ ಕೆಲಸ ಮಾಡಿಬಿಟ್ಟಿದ್ರು, ಮುಂದೋಯ್ತು. ಮೊದಲೇ ಹೇಳಿದ್ದೇನೆ, ನಾವು ಭೀಮನಾಥ ದ್ರೌಪದಿಯರ ಪಾತ್ರದಂತೆ ಉಳಿದ ಪಾತ್ರಗಳನ್ನು ನೋಡೋದಿಲ್ಲ, ಅವು ಪರ್ಫೆಕ್ಟ್ ಅವು. ಅದನ್ನು ಏನು ದೋಷ ಇದ್ರೂ ದೋಷನೇ, ಇವರಲ್ಲಿ ಹಾಗಲ್ಲ. ಕುಂತಿ ತಪ್ಪು ಮಾಡಿದ್ಲು ಒಪ್ಕೊಳ್ಳೋಣ, ಮುಂದೆ ಐದು ಮಕ್ಕಳು ಬಂದರು ಸರಿಯಾಗಿ ನೋಡ್ಕೊಂಡ್ಬಿಟ್ರು, ಮುಂದೆ ಸಮಸ್ಯೆ ಇಲ್ಲ. ಇನ್ನು ಕುಂತಿ ಮಾಡಿ ತಪ್ಪೋಗಿ ಪೋವನ್ನು ಸೀರಿಯಸ್ ಯೋಚನೆ ಮಾಡಿಕೊಂಡ್ರೆ ಬೇರೆ ಬೇರೆ ಉತ್ತರಗಳುಂಟು. ಕುಂತಿ ಆ ಏಜಲ್ಲಿ ಆ ಟೈಮಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇತ್ತು, ಬಿಟ್ಟು ದಿ ಬೆಸ್ಟ್ ಆಫ್ ಹರ್ ಎಬಿಲಿಟಿ ಮಾಡಿದ್ರು, ಗೊತ್ತಾಯ್ತಾ? ಆದ್ದರಿಂದ ಅವಳು ಡಿವೈನ್, ಇದರಿಂದ ಬೇರೆ ಕಡೆ ಹೋಗಬೇಕಾಯ್ತು ಅಷ್ಟೇ. ನಾವು ಅನಿವಾರ್ಯವಾಗಿ ಅಂತ ಹೇಳ್ತೇವೆ ಎಷ್ಟೋ ಸಲ, ನಮ್ಗೆ ಗೊತ್ತಿದ್ದು ತಪ್ಪೊಂದು ಗೊತ್ತಿದ್ರೆ ಕೆಲ ಕೆಲಸ ನಾವೇ ಮಾಡ್ತೇವೆ ಕೆಲವು ಸಲ, ತಪ್ಪಿದ್ದು ಗೊತ್ತಿದ್ರು ಕೂಡ. ಕುಂತಿ ಆ ಲಿಮಿಟೇಷನ್ ಸೇರೋದ್ರ ಪ್ರಾಬ್ಲಮ್ ಇಲ್ಲ. ಇನ್ನೇನು ಹೇಳ್ಬೋದು, ಕುಂತಿಯಿಂದ ಕರ್ಣನಿಗೆ ಅನ್ಯಾಯ ಆಯಿತು, ಕರ್ಣ ಹಾಳಾಗಿಬಿಟ್ಟ, ಅವೆಲ್ಲ ಹೇಳ್ತೇವೆ. ಅವೆಲ್ಲ ಸರಿಯಲ್ಲ. ಒಂದ್ ಕಡೆ ಕೆಲಸ ಸಿಗಲಿಲ್ಲ, ಅದೆಲ್ಲ ಸೇರ್ಕೊಂಡ್ಬಿಟ್ಟಾಯ್ತು. ಈ ಕೆಲಸ ಕೊಡೋದು ಕೊನೆಯವರಿಗೆ ಬೈತಿರು, ನಿಮ್ಮಲ್ಲಿ ಕೆಲಸ ಇದ್ರೆ ಹಾಳಾಗೋಗ್ಬಿಟ್ಟ ಅವ್ನು ಪಾಪ, ಉದ್ದಾರ ಆಗ್ತಿತ್ತು. ಹಾಗಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಆಗಿದ್ರೆ ಅದೊಂದು ಇನ್ಸಿಡೆಂಟ್ ಇಂದ ಅವ್ನು ಹಾಳಾಗೋದಿಲ್ಲ, ಗೊತ್ತಾಯ್ತಾ? ಅದು ಬೇರೆ ಕಡೆ ಡೆವಲಪ್ ಮಾಡ್ಕೊಂಡ್ಬಿಡ್ತಾನೆ. ಒಂದು ಆಪರ್ಚುನಿಟಿ ಮಿಸ್ ಮಾಡಿದ್ದಕ್ಕೆ ಅವ್ನು ಚಾಲೆಂಜ್ ಹೇಗೆ ತಗೋತಾನೆ, ಅದು ಚಾಲೆ ಇನ್ನೂ ಮೇಲೆ ಹೋಗ್ಬಿಡ್ತಾನೆ. ಸೊ ಕರ್ಣ ತಾನು ಏನ್ ತೋರಿಸ್ಬೇಕಾಗಿತ್ತು, ಅದರಿಂದ ಬಿಟ್ಟು ತಾನೇನು ಕೆಡ್ಲಿಲ್ಲ ಅಂತ ತೋರಿಸ್ಬೇಕಾಗಿತ್ತು, ಹೊರತು ಬಿಟ್ಟು ಸೋತೆ, ಬಿಟ್ಬಿಟ್ಲು ಸೋತೆ ಅಂತ ಹೇಳಿ ಸೆಲೆಕ್ಟ್ ಮಾಡಲಿಲ್ಲ, ಹೀಗಾಯ್ತು ಅಂತ ಹತ್ಕೋತ ಗೊತ್ತಾಗ ಸರಿಯಲ್ಲ. ಅದು ವಿದುರನ ಕೇಸ್ ತಗೊಳ್ಳಿ. ಈಗ ವಿದುರ ನಿಜವಾಗ್ಲು ಯಾರ ಮಗನ ಹುಟ್ಟಬೇಕಾಗಿತ್ತು? ಅಂಬಿಕೆ ಮಗನ ಹುಟ್ಟಬೇಕಾಗಿತ್ತು, ಅವನು ಕ್ಷತ್ರಿಯನಾಗಬೇಕಾಗಿತ್ತು. ಅದು ದಾಸಿನ ಕಳಿಸಿದ್ದಕ್ಕೆ ಏನಾಯ್ತು, ದಾಸಿ ಮಗನಾಗಿಬಿಟ್ಟ. ಇನ್ನೂ ವರ್ಸ್ ಕಂಡೀಷನ್, ಸೂತ ಪುತ್ರನಾಗಿದ್ದು ಮಚ್ಚ ಬೆಟರ್, ದಾಸಿ ಪುತ್ರನಾಗೋದು ಇನ್ನೂ ಕಡಿಮೆ. ಬಟ್ ವಿದುರ ಯೋಚನೆ ಮಾಡ್ತಾ ಕೊಡ್ಲಿಲ್ಲ, ಏನಾಗ್ಬಿಟ್ಟ ವಿದುರ ತುಂಬಾ ಶೈನಾಗ್ಬಿಟ್ಟು ಹೌದಲ್ಲ. ಸೊ ಕರ್ಣನ ಕೇಸ್ ಯಾಕೆ ಹಾಗಾಗಲಿಲ್ಲ, ಅರ್ಥ ಆಯ್ತಾ? ಈಗ ಅದನ್ನ ಯೋಚನೆ ಮಾಡ್ಬೇಕು. ಸೊ ಕುಂತಿನೇ ಎಲ್ಲದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ, ಒಂದ್ಸರ್ತಿ ಮಾಡಿದ ಮಾತ್ರಕ್ಕೇನೆ ಅದನ್ನ ಯಾವಾಗಲೂ ಹಾಕ್ತಾ ಇರೋದು. ನಮ್ಮಪ್ಪ ನಮ್ಮ ಮೂರನೇ ಕ್ಲಾಸ್ ಇಲ್ಲೋ ಸೇರಿಸಿಬಿಟ್ಟ ಅಂತ ನಾವು ಪಿ ಎಚ್ ಡಿ ಆಗ್ಕೊಂಡು ಬೈಕೋತ ಕೂತಿದ್ರೆ ಗತಿ ಅನ್ನೋದು. ನಮ್ಮ ಬೆಂಗಳೂರಿಗೆ ಕರ್ಕೊಂಡ್ಬರ್ಲಿಲ್ಲ, ನ್ಯಾಷನಲ್ ಕಾಲೇಜ್ ಸೇರಿಸಲಿಲ್ಲ, ದರಿದ್ರ ಯಾದವರು ಸೇರಿಸಿಬಿಟ್ಟ, ನನ್ನ ಕೆರಿಯರ್ ಹಾಳಾಗೋಯ್ತು ಅಂತ ಹೇಳಿ ಒಂದತ್ ಎಣಿಸುತ್ತೆ ಅಂದ್ರೆ ಓಕೆ. ಅವ್ರು ರಿಟೈರ್ ಆಗೋರಿಗೆ ಬೈಕೋತ ಕೂತಿದ್ರೆ ಒಳಜನಾಟ ಇಲ್ಲ ಅಂತ ಆಗ್ಬಿಡುತ್ತೆ ಕೊನೆಗೆ. ಕಾರಣ ಸ್ಥಿತಿ ಹಾಗಾಗುತ್ತೆ, ಆ ರೀತಿ ಮಾಡಬಾರ್ದು.
ಸೊ ಕರ್ಣನ್ಗೆ ಟೋಟಲ್ ಕಲಿಯತ್ತು,
ಕರ್ಣ ತಂದೆ ಲಿಮಿಟೇಷನ್ಸ್ ಇತ್ತು.
ಆ ಸೂರ್ಯನಂಶ ಇದ್ರಿಂದ ತಾರತಮ್ಯ
ಅದೆಲ್ಲ ಸೂರ್ಯನಂಶ ಇತ್ತು, ಒಳ್ಳೇದು ಮಾಡದ. ರಾಕ್ಷಸ ಸೇರ್ಕೊಂಡಿದ್ದ ಸಹಸ್ರವರ್ಮ ಅಂತ, ಅದಕ್ಕೆ ಹಾಳ ಅಲ್ಲೇ ಆ ಕಾರಣ ಹುಡುಕ್ಬೇಕು ಹೊರತು ಕುಂತಿ ಬಿಟ್ಟಿದ ಕಾರಣ ಆಗಬಾರ್ದು. ಅದಕ್ಕೆ ಕುಂತಿ ತ್ಯಾಗ ಕಾರಣ ಅಲ್ಲ, ರಾಕ್ಷಸ ಒಳಗೆ ಬಂದಿದ್ದ ಕಾರಣ ಆಯ್ತು, ಅದು ಮೇಜರ್ ಫ್ಯಾಕ್ಟರ್. ಆ ರೀತಿ
ಆಮೇಲೆ ಇನ್ನೊಂದು ಪ್ರಶ್ನೆ, ಅದು ಬೋತ್ ಲಾಸ್ಟ್ ವರ್ಕ್ಶಾಪ್ ರಿಲೇಟೆಡ್. ಏಕಾದಶಿ ಮಾಡಿದ್ರೆ ನಾವು ಮಾಡೋದು ಹರಿ ಪ್ರೀತಿಗೆ
ರೈಟ್
ಅಂದ್ರೂ ಕೂಡ, ಏಕಾದಶಿ ಮಾಡಿದ್ರೆ ನಾವು ಮಾಡೋ ಪಾಪಗಳೆಲ್ಲ ಎಷ್ಟು ನಾಶ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ. ನಮ್ಮ ಪ್ರಾಚೀನ ಜನ್ಮದ ಮಾಡಿರೋ ಪಾಪಗಳು ನಾಶ ಆಗತ್ತೋ ಅಥವಾ ಈ ಜನ್ಮದಲ್ಲಿ ಮಾಡೋ ಪಾಪಗಳು ನಾಶ ಆಗತ್ತೋ,
ಅದು ಇಂಪಾರ್ಟೆಂಟ್. ಎಷ್ಟು ನಿಮ್ಮ ಇಂಟೆನ್ಸಿಟಿ ಆಫ್ ಯುವರ್ ಉಪವಾಸದ ಶ್ರದ್ಧೆ ಇದೆಯಲ್ಲ, ಅದೇ ಡಿಪೆಂಡ್ ಆಗುತ್ತೆ.
ಓಕೆ,
ನೋಡಿದ್ದಾನೆ ಈಗ, ಅದು ಸಿಂಗಲ್ ಆಗ್ಬೋದು, ಡಬಲ್ ಆಗ್ಬೋದು, ಫೋರ್ ಆಗ್ಬೋದು, ಸಿಕ್ಸ್ ಆಗ್ಬೋದು, ಯಾರಿಗೂ ಯಾರು ಡಿಪೆಂಡ್ ಆಗುತ್ತದ? ಹೌ ಯು ಹಿಟ್ ದಿ ಬಾಲ್ ಅನ್ನೋದ್ರ ಮೇಲೆ ಹೊತ್ತಾನೆ. ಬೌಲರು ಸೇಮು, ಬಾಲ್ ಬಂದಿದೆ ಹೊಡಿತಾನೆ, ರನ್ಸ್ ಬರೋದು ಯಾರು ಡಿಪೆಂಡ್ ಆಗುತ್ತೆ? ಹೊಡೆಯೋದ್ರ ಮೇಲೆ. ರೇಫೋ ಎಷ್ಟು ಹೊಡಿತಾರೆ, ಇಡ್ಲಿಗಿಡಿ ಬಾಕಿ ಅಲ್ಲ, ಮತ್ತೆ ಮತ್ತಿಂದ ಎಷ್ಟು ಮಾಡ್ತಾರೆ. ಈ ಉಪವಾಸ ಅನ್ನೋದು ಒಂದು ಆಸ್ಪೆಕ್ಟ್ ಅಷ್ಟೇ, ಅದಕ್ಕೆ ತ್ರೂ ಡೇ ಹೋಲ್ ಡೇ ಸ್ಪೆಂಡ್ ಮಾಡ್ಬೇಕಲ್ಲ. ಯಾವ ರೀತಿ ಇನ್ವಾಲ್ವ್ ಆಗ್ತಾರೆ ಅವರು, ಯಾಕಂದ್ರೆ ಪ್ಯಾಸಿವ್ ಆಗಿ ಹೋಲ್ ಡೇ ಇನ್ವಾಲ್ವ್ ಆಗ್ತಾರೆ. ಇವತ್ತೆ ಉಪವಾಸ ಇಲ್ಲ, ಊಟ ಇಲ್ಲ, ಊಟ ಇಲ್ಲ, ತಿಂದಿರ ಬೈಕೋತ ಇಲ್ಲ, ಅದು ಅಂತ ನಂಬರ್ ಪುಣ್ಯ ಕೊಡೋದಿಲ್ಲ. ಅದು ಕೆಲವು ಏನ್ ಮಾಡ್ತಾರೆ, ಒಳ್ಳೆ ಆಪರ್ಚುನಿಟಿ ಇದು, ಹೋಲ್ ಡೇ ಫ್ರೀ, ಯಾವ ಕಮಿಟ್ಮೆಂಟು ಇಲ್ಲ, ಫುಲ್ ಆಫ್ ಸ್ಟಡೀಸ್, ಅವ್ರು ಒಳ್ಳೆ ಮ್ಯಾಕ್ಸಿಮಮ್ ಪುಣ್ಯ ಬರುತ್ತೆ ಆತ. ಅದರಿಂದ ನಾವು ಜನರಲ್ಲ ಹೇಳಕ್ ಬರೋದಿಲ್ಲ ಅದಕ್ಕೆ.
ಅಲ್ಲ ಅಂದ್ರೆ ಕರ್ಮಗಳು ಎಫೆಕ್ಟ್ ಆಗುತ್ತೆ, ಪ್ರಾಚೀನ ಪಾಪಗಳೆಲ್ಲ ಕಟ್ ಆಗುತ್ತೆ.
ನೀವು ಸರಿಯಾಗಿ ಮಾಡಿದ ಅಂದ್ರೆ ಅದಕ್ಕೆ ಲಿಮಿಟೇ ಇಲ್ಲ, ಅಷ್ಟು ಕೆಪಾಸಿಟಿ ಅಷ್ಟು ತಗೊಂಡ್ರೆ ಬೇಕಾಷ್ಟು ಕೆಪಾಸಿಟಿ ಇದೆ, ಅದು ಅವೈಲ್ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಅಷ್ಟೇ. ಈ ಆಕಾಶದಿಂದ ನಾವು ಇಲ್ಲೇನೋ ಎಚ್ಚಿತ್ತೇವೆ, ಇಲ್ಲಿ ಗೋಡೆ ಅಡ್ಡ ಬರುತ್ತೆ ನಿಮಗೆ, ಆದ್ರೆ ಮೀನು ಎಚ್ಚಿತ್ತೀರಿ, ಏನು ಅಡ್ಡ ಬರೋದಿಲ್ಲ. ಬಟ್ ಹೋಗೋದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ನೀವು ಎಷ್ಟೋ ಫೋರ್ಸ್ ಮೇಲೆ ಅಷ್ಟೇ. ಇಲ್ಲಿ ಫೋರ್ಸ್ ಕೌಂಟ್ ಆಗೋದಿಲ್ಲ, ಗೋಡೆ ಇದೆ ಅಡ್ಡ. ಅದಲ್ಲ ಏಕಾಚಿ ಅತ್ತ ಅವರತ್ತ, ಅದು ನೀವೇನಾದ್ರು ಸರಿಯಾಗಿ ಮಾಡಿದ್ರೆ ಎಷ್ಟು ಪುಣ್ಯ ಬೇಕಾದ್ರೂ ತಗೊಳ್ಬಹುದು, ಆದ್ರೆ ಮಾಡೋದು ನಮ್ಮ ಕೈಲಿದೆ.
ಅದ್ರ ರಿಲೇಟೆಡ್ ಇನ್ನೊಂದು ಪ್ರಶ್ನೆ,
ಅದರಲ್ಲೇ
ಇವಾಗ ನಾವು ಐ ಟಿ ಇಂಡಸ್ಟ್ರಿ ನಾವೆಲ್ಲ ಬೆಳಗ್ಗೆ ರಾತ್ರಿ ಕೆಲಸ ಮಾಡ್ತೀವಿ. ಯಥಾಶಕ್ತಿ ಅಂದ್ರೆ ಯಥಾಶಕ್ತಿ ಏಕಾಚಿ ಮಾಡೋದು ಅಟ್ ಲೀಸ್ಟ್ ಕಡಿಮೆ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದೊಂದು ಲಿಕ್ವಿಡ್ ಏನೋ ತಗೋಬಹುದು ನಾವು. ಬಟ್ ಮಿಕ್ಕಿ ಟೈಮ್ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಮಾಡೋ ಉದ್ದೇಶ, ನಮ್ಮ ಉದ್ದೇಶ ಇರುತ್ತೆ, ಏಕಾದಶಿ ಶ್ರದ್ಧೆ ಏನ್ ಮಾಡಬೇಕು, ಹರಿ ನಾಮಸ್ಮರಣೆ ಮಾಡಬೇಕು ಅಂತ ಉದ್ದೇಶ ಇರುತ್ತೆ. ಬಟ್ ನಮ್ಮ ಕೆಲಸದಲ್ಲಿ ನಾವು ಮಾಡಕ್ ಆಗಲ್ಲ. ಸೊ ಅಂತ ಸಂದರ್ಭಗಳಲ್ಲಿ ಏನ್ ಮಾಡೋದು? ಬರೀ ನಾಮಸ್ಮರಣೆ ಯಾವ ಚಿತ್ತ ಮಾಡ್ಕೊಂಡ್ರೆ ಸಾಕು ಅದಕ್ಕೆ ಫಲಗಳು ಅಂತ, ಅಥವಾ ಬರೀ ಧ್ಯಾನ ಜಪನೇ ಮೇ ಇಂಪಾರ್ಟೆಂಟ್ ಅಂತ?
ರೈಟ್, ಅದು ಬಹಳ ಸುಲಭ. ಅದು ಮೊದಲು ಬಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಮೊದಲು ಮೊದಲು ಯಾವಾಗಲೂ ಕೂಡ ನಾಮಸ್ಮರಣೆ ಮಾಡೋದು, ಕೆಲಸನೂ ಮಾಡೋದು, ಎಲ್ಲ ಮಾಡೋದು ಅಂದ್ರೆ ಒಂಥರ ಕಷ್ಟ, ಒಂಥರ ಸಿಂಕ್ರೈಸ್ ಮಾಡಕ್ ಆಗೋದಿಲ್ಲ. ಬಟ್ ಅಲ್ಲಿ ವಿತ್ ಪ್ರಾಕ್ಟೀಸ್ ಅಂಡ್ ಸ್ಟಡಿ ಅದು ಸಾಧ್ಯ. ಅದು ನೀವು ವೆಹಿಕ ಕಲಿತಿರ್ತೀರಲ್ಲ, ಇಲ್ಲ ಕ್ಲಚ್ ಒಪ್ಪಿದ್ರೆ ಆಕ್ಸಿಡೆಂಟ್ ಬಿಟ್ಟು ಹೋಗುತ್ತೆ, ಅದು ಬಿತ್ತಿದ್ರೆ ಬ್ರೇಕ್ ಬಿಟ್ಟು ಹೋಗುತ್ತೆ, ಎಲ್ಲ ಬಿಟ್ಟು ಬೆವತ್ತ ಹೋಗ್ಬಿಡ್ತಾನೆ ಮನುಷ್ಯ. ಜರ್ನಲಿಸ್ಟ್ ಡ್ರೈವಿಂಗೇ ಮಾಡಬಾರ್ದು ಅನ್ಕೊಂಡ್ಬಿಡ್ತಾನೆ. ಮೊದಲು ಡ್ರೈವಿಂಗ್ ಕಲಿಯಕ್ಕೆ ಹೋದ್ರೆ ನಿಮಗೆ ಫಸ್ಟೇನೆ ಗುಡ್ ಬೈ ಹೇಳ್ಬಿಡ್ತಾರೆ ಎಷ್ಟೋ ಜನ, ಬ್ಯಾಲೆನ್ಸ್ ಮಾಡಕ್ ಬರೋದೇ ಇಲ್ಲ ಅವ್ರಿಗೆ. ಬಟ್ ಒನ್ಸ್ ಅದು ಬಂದ ಮೇಲೆ ಏನಾಗುತ್ತಾಗ ಆಟೋ ರಿಸೆಕ್ಟ್ ಆಕ್ಷನ್ ಇಮಿಡಿಯೇಟ್ ಆಗಿ ಮೇಲೆ ನೋಡ್ತಾ ನೋಡ್ತಾ ಕಷ್ಟ ಬ್ರೇಕ್ ಗೊತ್ತಿತ್ತ, ನೋಡ್ತಾ ನೋಡ್ತಾ ಮಾಡ್ತಾನೆ, ಕೊನೆ ಕೊನೆ ಮಾತಾಡ್ತಾ ಮಾತಾಡ್ತಾ ಮಾಡ್ತಾ ಅಷ್ಟು ಸಲೀಸಾಗ್ಬಿಡುತ್ತೆ. ಇದೆಲ್ಲ ಆಮೇಲೆ ಬರುತ್ತೆ, ಏಕೆ ಒಂದೇ ಬರ ಓವರ್ ನೈಟ್ ಬರಲ್ಲ ಅವೆಲ್ಲ ಕೂಡ. ನೀವು ಕೆಲಸನೂ ಮಾಡೋದು, ದೇವಸ್ಮರಣೆನೂ ಮಾಡೋದು, ಪ್ರಾಮಾಣಿಕವಾಗಿರೋದು, ಉಪವಾಸ ನೋಯ್ದೇನೂ ಇರೋದು, ಒಂದಿಸಕ್ಕೆ ಬರೋದಿಲ್ಲ. ಅವು ಸ್ಲೋಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ್ರೆ ನಾವು ನ್ಯಾಚುರಲ್ ಆಗಿಬಿಡುತ್ತಲ್ಲ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಸರ್.
ಓಕೆ ಸರ್.
ರೈಟ್, ನಮಸ್ಕಾರ ಆಚಾರ್ಯ. ದ್ರೌಪದಿ ಬಂದ್ಬಿಟ್ಟು ಭಾರತೀ ದೇವಿ, ಸೊ ತಾರತಮ್ಯದಲ್ಲಿ ಕುಂತಿಗಿಂತ ಕುಂತಿ ಬಹಳ ಚಿಕ್ಕವಳು,
ಬಹಳ ಚಿಕ್ಕವಳು.
ಸೊ ಹಾಗಾದ್ರೆ ಅತ್ತೆ ಸೇವೆ ಮಾಡೋದು ಆತರ?
ಅದು ಲೋಕದ ಧರ್ಮ, ಅದು ಲೋಕದ ಧರ್ಮ. ಅದು ಸೀನಿಯರ್ ಮೋಸ್ಟ್ ಇದ್ದಾನೆ ಅವನು, ಹೆಡ್ ಆಫ್ ಡಿಪಾರ್ಟ್ಮೆಂಟ್. ಈಗ ಜೂನಿಯರ್ ಹೈಲಿ ಕ್ವಾಲಿಫೈಡ್ ಫಲ ಜೂನಿಯರ್ ಇದ್ದಾನು. ಇಲ್ಲಿ ಕಂಪೇರ್ ಮಾಡಿದ್ರೆ ಏನು ಈ ನಥಿಂಗ್, ಬಟ್ ಸೀನಿಯಾರಿಟಿ ಯಾವುದೋ ಪರ್ಪಸ್ಗೋಸ್ಕರ ಈ ಸುಪೀರಿಯರ್. ಅದ್ವದಲ್ಲಿ ಏನ್ ಮಾಡ್ಬೇಕು, ಇವರು ಡ್ಯೂ ರೆಸ್ಪೆಕ್ಟ್ ಅಂತ ಕೊಡ್ಬೇಕು. ಡ್ಯೂ ರೆಸ್ಪೆಕ್ಟ್ ಅದು ಬೇರೆ, ರಿಯಲ್ ಗ್ರೇಟ್ನೆಸ್ ಬೇರೆ, ಬೈ ವರ್ಚಿ ಆಫ್ ಪೊಸಿಷನ್ ಗ್ರೇಟ್ನೆಸ್ ಬೇರೆ. ಅದನ್ನು ಒಪ್ಪುವಂತ ಸರಿ. ಕ್ಯಾಪ್ಟನ್ಗಿಂತ ಪ್ಲೇಯರ್ ಬೇರೆ ಇರ್ತಾನೆ. ಕ್ಯಾಪ್ಟನ್ ವೀಕ್ ಇರ್ತಾನೆ, ಪ್ಲೇಯರ್ ಎಕ್ಸ್ಟ್ರಾಡಿನರಿ ಇರ್ತಾರೆ. ಅದು ಆದ್ರೂ ಪ್ಲೇಯರ್ ಏನ್ ಮಾಡ್ಬೇಕು, ಅವನ ಯಾರ ಮಾತು ಕೇಳ್ಬೇಕು? ಕ್ಯಾಪ್ಟನ್ ಮಾತೇ ಕೇಳ್ಬೇಕು, ಇಲ್ಲೋದ್ರೆ ನಾಳೆ ಆರ್ಡರ್ ಇರೋದಿಲ್ಲ. ಆ ತರ ಅಷ್ಟೇ ಲೋಕಧರ್ಮ ಅಂತ. ಅದು ಕೃಷ್ಣ ಹೇಳ್ತಾನೆ, ಎದ್ದದ ತೆರತಿ ಶ್ರೇಷ್ಠ ತತ್ತದೇ ವೇತರೋ ಜನ. ದೊಡ್ಡವರು ಮಾಡೋದನ್ನ ಚಿಕ್ಕವರು ಫಾಲೋ ಮಾಡ್ತಾರೆ. ಆದ್ರಿಂದ ದೊಡ್ಡವರು ಯಾವಾಗಲೂ ಏನ್ ಮಾಡ್ಬೇಕು, ಒಂದು ಐಡಿಯಲ್ಸ್ ಕ್ರಿಯೇಟ್ ಮಾಡ್ಬೇಕು ಯಾವಾಗ. ಅದು ತಪ್ಪ, ಅದು ಗ್ರೇಟ್ ಆಕ್ಚುಲಿ ಅನದ ಬರ್ದರ್ ಗ್ರೇಟೆಸ್. ಆದ್ರೆ ಯಾವುದೋ ಪ್ರಸಂಗ ಬಂದ ಕಾಲಕ್ಕೆ ತಮ್ಮ ರಿಯಲ್ ಗ್ರೇಟೆಸ್ ತೋರಿಸ್ಬಿಡ್ಬೇಕು ಪ್ರಸಂಗ ಬಂದ ಕಾಲಕ್ಕೆ. ಆದ್ರೆ ಅದರ್ವೈಸ್ ಅದನ್ನ ಅದರಿಂದ ಫಾಲೋ ಮಾಡಿ.
ಇನ್ನೊಂದು ಪ್ರಶ್ನೆ ಆಚಾರ್ಯ, ಸ್ವಯಂವರದಲ್ಲಿ ಗೆದ್ಕೊಂಡು ದ್ರೌಪದಿನ ಗೆದ್ಕೊಂಡಿದ್ದು ಅರ್ಜುನ, ಆಗ್ಲಿ ಬೇರೆ ಉಳಿದಿರೋ ನಾಲ್ಕು ಜನ ಅಣ್ಣಂದ್ರ ಅಣ್ಣ ತಮ್ಮದನ್ನು ಮದುವೆ ಆಗ್ಲಿಕ್ಕೆ ಅವಳು ಮನಸ್ಪೂರ್ವಕ ಒಪ್ಕೊಂಡ್ಲ ಇಲ್ಲ?
ಅದು ಬೇರೆ ಕತೆ ಹೇಳಿ, ನಾನು ದ್ರೌಪದಿ ಪ್ರಶ್ನೆ ಬಂದ ಮಾತಾಡೋಣಂತೆ. ಆದ್ರೆ ಒಂದ್ ಇಂಪಾರ್ಟೆಂಟ್, ದ್ರೌಪದಿ ಮಚ್ಚೆ ಅಂತ ಗೆದ್ದು ಮಾತ್ರಕ್ಕೆ ಅರ್ಜುನ ಬೇದನೆ ಮಾಡಿದ ಮಾತ್ರಕ್ಕೇನೆ ದ್ರೌಪದಿ ಗಂಡನಾಗೋದಿಲ್ಲ. ಅದು ಇಂಪಾರ್ಟೆಂಟ್, ಇಲ್ಲ ಮತ್ತೆ ಮದುವೆ ಮಾಡ್ತಿದ್ದಿಲ್ಲ ಆಮೇಲೆ. ಆಟೋಮೆಟಿಕ್ ಅಲ್ಲ ಅದು, ಆಟೋಮೆಟಿಕ್ ಅಲ್ಲ ಅದೇನಾಗ್ಬೇಕಾಗಿತ್ತು, ಜಸ್ಟ್ ಪ್ರೋಸೆಸ್. ಅದು ಮಚ್ಚೆ ಅಂತ ಗೆದ್ದ ಮೇಲೆ ಒಂದು ಗ್ಯಾರಂಟಿ ಆಯ್ತು. ಏನ್ ಗ್ಯಾರಂಟಿ ಆಯ್ತು? ಅರ್ಜುನನ ಚಾಯ್ಸ್ ಬಂತೆ ಹೊರತು ಆಟೋಮೆಟಿಕಲಿ ಅಲ್ಲ ಅದು, ಆ ಓಪನ್ ಇತ್ತು. ಆಗ ಐದು ಜನ ಅಂತ ಶುರು ಮಾಡಿ, ಅದು ಯಾತಕ್ಕೆ ಅಂತ ಬೇರೆ ಕಾರಣ ಇತ್ತು. ಬಟ್ ಇದಲ್ಲ, ಆ ಮತ್ತೆಯಂತರ ಭೇದನ ಮಾಡೋದೇ ಮದುವೆ ಅಲ್ಲ. ಆಯ್ತಲ್ಲ, ಆ ರೀತಿ ಪರೀಕ್ಷೆ ಕೂತ್ಪಾತ್ರಿಕ ಪಾಸ್ ಆಗೋದಿಲ್ಲ, ವ್ಯಾಲ್ಯೇಷನ್ ರಿಸಲ್ಟ್ ಎಲ್ಲ ಬರ್ಬೇಕು ಆಮೇಲೆ. ಅದು ಅವತ್ತಿನ ಅನೌನ್ಸ್ ಮಾಡ್ಕೊಂಡ್ಬಿಟ್ರೆ ಇಬ್ರು ತಪ್ಪಾಗುತ್ತೆ, ಇವನು ತಪ್ಪು, ಎಲ್ಲರೂ ತಪ್ಪೆ. ಎಷ್ಟು ಗೊತ್ತಿದ್ರು ಕೂಡ ಅನೌನ್ಸ್ ಮಾಡಬಾರ್ದಲ್ಲಿ ಇವರಿಗೆ. ಆ ರೀತಿ
ಆಚಾರ್ಯ, ಈಗ ಕುಂತಿ ಕಾಣನ್ ಬಿಟ್ಟದ್ದು ಅಥವಾ ಧರ್ಮರಾಜ ಜೂಜ್ ಆಡ್ಲಿಕ್ಕೆ ಹೋಗಿದ್ದು, ಇಂಥ ಪ್ರಸಂಗಗಳಿಂದ ಅವರು ಅಷ್ಟೊಂದು ಧರ್ಮನಿಷ್ಠರಾಗಿದ್ರೂ ಇಷ್ಟೊಂದು ಅವ್ರ ಮುಂದೆ ಕಷ್ಟ ಸನ್ನಿವೇಶ, ಅದು ಕ್ಷೋಹಿಣಿ ಸೈನ್ಯಗಟ್ಲೆ ಎಲ್ಲರಿಗೂ ಇಷ್ಟೊಂದು ತೊಂದರೆ ಐತೆ, ಮತ್ತೆ ಧರ್ಮ ರಕ್ಷಿತ ಅಂತಾನು ಹೇಳಿದ್ದಾರೆ. ಹಾಗಿದ್ರೆ ಈಗಿನ ಕಾಲದಲ್ಲಿ ಅವರು ಎಂದೋ ಒಂದ್ಸಲ ತಪ್ಪು ಮಾಡಿದ್ರು ಬಾಕಿ ಎಲ್ಲ ವೇಳೆಯಲ್ಲೂ
ಧರ್ಮನೇ ಧರ್ಮದಿಂದ ನಡ್ಕೊಳ್ತಾ ಇದ್ರು. ಈಗಿನ ಕಾಲದಲ್ಲಿ ಯಾವುದೋ ಒಂದ್ ಕ್ಷಣ ಧರ್ಮದಿಂದ ನಡ್ಕೋದೇ ಕಷ್ಟ ಆಗಿದೆ, ಮತ್ತೆ ಅವ್ರಿಗೆ ಅಷ್ಟೊಂದು ಕಷ್ಟ ಇರಬೇಕಾದ್ರೆ ನಮ್ಮ ಪಾಡಿನ
ಅಂತವ್ರಿಗೆ ಕಷ್ಟ ಬರೋದಕ್ಕೆ ಎರಡಕ್ಕೆ ಬಿಡ್ ಕಾರಣಗಳು. ಒಂದು, ಇವತ್ತು ಅದು ಬಿಟ್ಬಿಡಿ, ದ್ರೌಪದಿ ದೇವಿ ಯಾರು, ಸೀತಾದೇವಿ ಯಾರು,
ಲಕ್ಷ್ಮಿ
ಮಹಾಲಕ್ಷ್ಮಿ, ಅವ್ರಿಗೇನಾಯ್ತು ನೋಡೋ ಲೆಕ್ಕ ಮೇಲೆ ತಗೊಂಡ್ಬಿಟ್ರೆ, ರಾವಣ ಒಂದು ಎತ್ಕೊಂಡು ಹೋಗ್ಬಿಟ್ಟ, ಅಲ್ಲಿ ಇಲ್ಲಿ ವಸ್ತ್ರಾಪರಣ ಮಾಡ್ದ. ಈ ರೀತಿ ಮಾಡದೆ ಹೋದ್ರೆ ಜನಗಳಿಗೆ ಏನ್ ಗೊತ್ತಾಗೋದಿಲ್ಲ, ಸಿಚುಯೇಷನ್ಸ್ ಹೇಗೆ ಬರುತ್ತೆ, ಅದ್ ಹೇಗೆ ಫೇಸ್ ಮಾಡ್ಬೇಕು ಅಂತ ಗೊತ್ತಾಗಬೇಕಾದ್ರೆ ದೊಡ್ಡವರೇ ಯಾಕೆ ಮಾಡಿ ತೋರಿಸ್ಬೇಕಾದ್ರೆ ಸಮಾಧಾನ ಮಾಡಿದ್ರೆ ಆಗೋದಿಲ್ಲ. ಒಂದೆಲ್ಲ ಜಗತ್ತಿಗೆ ಎಜುಕೇಟ್ ಆಗೋದೆಲ್ಲ ಒಂದು ಪಾಲ್ಟ್. ಮಹಾಭಾರತ ರಾಮಾಯಣ ಬರ್ತಕ್ಕ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೆಲವು ಆಪತ್ತುಗಳು ಬರೋದು ಒಂದು, ಅವ್ರ ತಪ್ಪುಗಳು ಮಾಡೋದು ಇನ್ನೊಂದು. ಅವೆಲ್ಲ ಕೂಡ ಒಂದು ಕಡೆಗೆ ಎಜುಕೇಟಿವ್ ಆಗೋದು ಇತರರಿಗೆ, ಇನ್ನೊಂದು ಅವ್ರ ಲಿಮಿಟೇಷನ್ ತೋರಿಸೋದು. ಸೀತಾದೇವಿ ಲಿಮಿಟೇಷನ್ ತೋರಿಸೋದಿಲ್ಲ, ದ್ರೌಪದಿ ಲಿಮಿಟೇಷನ್ ತೋರಿಸೋದಿಲ್ಲ. ಅದು ಎಂತೆಂಥ ಸಿಚುಯೇಷನ್ ಬರುತ್ತೆ ಅಂತ ಅಷ್ಟೇ ನಮಗೆ ತೋರಿಸೋದು. ಕುಂತಿ ಹಾಗಲ್ಲ, ಲಿಮಿಟೇಷನು ತೋರಿಸುತ್ತೆ, ಎಜುಕೇಷನ್ನು ಮಾಡುತ್ತೆ, ಎರಡೆರಡು ಅರ್ಥ ಆಯ್ತಾ. ಆ ರೀತಿ ಮಾಡೋದ್ರಿಂದ ನಮ್ಗೆ ಅರ್ಥ ಆಗುತ್ತೆ. ಇವತ್ತು ಪ್ರಾಬ್ಲಮ್ಸೇ ಬರದೆ ಹೋದ್ರೆ ಬಳಸಿ ಎಜುಕೇಟೇ ಆಗೋದಿಲ್ಲ. ಮ್ಯಾಥಮೆಟಿಕ್ಸ್ನಲ್ಲಿ ಆಲ್ವೇಜ್ ಎ ಪ್ಲಸ್ ಬಿ ಹೋಲ್ಸ್ ಕಾರ್ಡ್ ಕೊಡ್ತಾ ಇದ್ರೆ ಎವ್ರಿ ಕ್ಲಾಸ್ ಅದನ್ನೇ ಮಾಡ್ತಿದ್ರೆ ಹುಡುಗಿಗೆ ಭಾರಿ ಖುಷಿ ಇರುತ್ತೆ ನೋಡೋದಕ್ಕೆ, ಪ್ರಾಬ್ಲಮೇ ಇಲ್ಲ. ಒಂದಿಷ್ಟು ಎಂ ಪ್ಲಸ್ ಎನ್ ಒನ್ ಸ್ಕ್ವಾ ಎರಡು ಬಿ ಪ್ಲಸ್ ಕ್ಯೂ ಮಾಡ್ತಾ ಇದ್ರೆ ಹೋಲ್ ಇಯರ್ ಸ್ಪೆಂಡ್ ಮಾಡಕ್ ಬರುತ್ತೆ, ಆರಾಮಾಗಿರ್ಬೋದು. ಬಟ್ ಪರೀಕ್ಷೆ ಚೆನ್ನಾಗಿಬಿಡ್ತಾನೆ. ಬಟ್ ಡೇ ಬೈ ಡೇ ಪ್ರಾಬ್ಲಮ್ ಏನ್ ಮಾಡ್ತಾ ಹೋಗುತ್ತೆ, ಇನ್ನೂ ಡಿಫಿಕಲ್ಟ್ ಪ್ರಾಬ್ಲಮ್ ಕೊಡ್ತಾರೆ, ಕ್ಯೂಬ್ ಮಾಡ್ತಾನೆ, ಅವಾಗ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಹೆಡೇಕ್ ಆಗುತ್ತೆ, ಆಗ ಸಾಲ್ವ್ ಮಾಡ್ತಾನೆ, ಅವ್ನ ಬುದ್ಧಿ ಜಾಸ್ತಿ ಆಗುತ್ತೆ, ಇನ್ನೂ ಸಾಲ್ವ್ ಮಾಡ್ತಾರೆ, ಮತ್ತೆ ಬುದ್ಧಿ ಜಾಸ್ತಿ ಆಗುತ್ತೆ. ಸೊ ಮ್ಯಾಥಮೆಟಿಕ್ಸ್ ನಲ್ಲಿ ನಮಗೆ ಪ್ರಾಬ್ಲಮ್ ಅಪ್ರಿಷಿಯೇಟ್ ಮಾಡ್ತೇವೆ, ಲೈಫ್ ನಲ್ಲಿ ಪ್ರಾಬ್ಲಮ್ ಅಪ್ರಿಷಿಯೇಟ್ ಮಾಡೋದಿಲ್ಲ ನಾವು. ಬಟ್ ಕುಂತಿ ಹೇಳ್ತಾಳೆ ನನಗೆ ಪ್ರಾಬ್ಲಮೇ ಕೊಡುವಂತ ಕೇಳ್ತಾರೆ.